நத்வா சர்வதோஷ விவர்ஜிதம் பரிபூர்ணம் குருஞ்சான் கீதார்த்தம் வச்சாமி நேசதா. நனு புராண பிரமாண விரோதா லௌகிகி பிரதீதிரஸ்து பிராந்தி அதேத்தனை இத்தியாதி சாதாரண பிரஸ்னாவசராகித்தது. அந்நத்திர யத்கிஞ்சித் உக்தௌ அபி அசாதாரண ஏவ அவசரே தத்தி அஜ்ஞாதேரபி வேதாதௌ அஸ்தி. அந்நத்திர யத்கிஞ்சித் உக்தௌ அபி அசாதாரண ஏவ அவசரே. பேரே தேவதைகளிகே விசேஷ மகத்துவம் நடத்தக்கந்த பிரசங்க ஏனாது பந்தித்தரே அது யாவ பிரசங்க ஆகிருத்ததோ அசாதாரண ஏவ அவசரே. அவரதே பிரசங்க பந்திரோதரிந்த அவர் ஸ்தோத்திர மாடித்தாரு ஹொரத்து பேரே அல்ல. ஆதரே விஷ்ணு ஸ்தோத்திர எல்லில் வருத்தே ಬೇರೆ ದೇವತೆಗಳು ಸ್ತೋತ್ರ ಮಾಡೋ ಪ್ರಸಂಗದಲ್ಲೂ ಕೂಡ ವಿಷ್ಣು ಸರ್ವೋತ್ತಮತ್ವವನ್ನು ಹೇಳೋದರಿಂದ ವಿಷ್ಣು ಸರ್ವೋತ್ತಮತ್ವ ಅದೇನದು ಸಾಧಾರಣ ಅವಸರದಲ್ಲಿ ಬಂದಿರೋದ್ರಿಂದ ಮುಖ್ಯ ಮಹಾತಾತ್ಪರ್ಯ ಮಹಾತಾತ್ಪರ್ಯ. ಉಳಿದೆಲ್ಲ ಏನದು ಅವರವ್ರ ವಿಷಯ ಬಂದಿರೋದ್ರಿಂದ ಒಳಗಿರತಕ್ಕಂಥ ಭಗವಂತನ ಮಹಿಮೆಯನ್ನು ಹೇಳೋದು ಕೊಟ್ಟಿರೋದೇ ಹೊರತು ಅವ್ರ ಬಗ್ಗೆನೇ ಹೇಳೋ ವಿಶೇಷ ಏನೋ ಅಲ್ಲ. ಅದು ಯಾವುದೋ ಉತ್ಸವದೊಳಗೆ ಅವ್ರ ಬಗ್ಗೆ ಭಾರಿ ಪ್ರಾಧಾನ್ಯ ಕೊಡ್ತಾರೆ, ಅವ್ರ ಉತ್ಸವ ಆದ್ರಿಂದ ಅಷ್ಟೇ. ಆದರೆ ಬೇರೆಯವ್ರ ಉತ್ಸವದಲ್ಲೂ ಅವ್ರು ನೆನೆಯೋದಾದರೆ ಅದಕ್ಕೇನಾಗಿರಬೇಕು, ನಿಜವಾದ ಮಹತ್ವ ಇರಬೇಕಲ್ಲ, ಅದು ತಾತ್ಪರ್ಯ. ಹಾ ಏನಿದೆ ಓದಲಿಲ್ಲ ಏನ ಏನು ಗೊತ್ತಾಗಲಿಲ್ಲ ಏನ ಅದು ಓದಲಿಲ್ಲ. ಹಾಂ, ಕ್ರೋಧ ಸಂಭವ ಅಂದರೆ ಬ್ರಹ್ಮದೇವರ ಕ್ರೂಮಧ್ಯದಿಂದ ಹುಟ್ಟಿ ಬಂದಿದ್ದರಿಂದ ಕ್ರೋಧ ಸಂಭವ ಅಂತ, ಕ್ರೋಧದಿಂದ ಹುಟ್ಟಿ ಬಂದವರು. ಹಾಂ, ಅದು ಅದು ಬಂದು ಭಾಗವತದಲ್ಲಿ ಬಂದಿದೆ. ಸನಕಾದಿಗಳನ್ನು ಸೃಷ್ಟಿ ಮಾಡ್ತಾರೆ, ಪ್ರಜಾಹ ಸೃಜಿತ ಪುತ್ರ ಕಾಹ, ನೀವೆಲ್ಲ ಮದುವೆಯಾಗಿ ಮಕ್ಕಳನ್ನು ಪಡೀರಿ ಅಂತ ಹೇಳಿದ ತಕ್ಷಣ ಅವರೇನು ಹೇಳ್ತಾರೆ, ನಮಗದು ಸಂಸಾರ ಎಲ್ಲ ಬೇಕಾಗಿಲ್ಲ, ಸನ್ಯಾಸಿಗಳಾಗ್ತೇವೆ ಅಂಥೇಳಿ ಬಾಲಸನ್ಯಾಸಿಗಳಾಗಿಬಿಡ್ತಾರೆ. ಆಗ ಬ್ರಹ್ಮದೇವರಿಗೆ ಏನಾಯ್ತಂತೆ, ಸಿಟ್ಟು ಬಂತಂತೆ. ಆದರೆ ಅವರ ಭೂಮಧ್ಯದಿಂದ ಹುಟ್ಟಿ ಬರ್ತಾರೆ, ಅದಕ್ಕೆ ಅವ್ರ ತಾತ್ವಿಕವಾದ ಜ್ಞಾನಮಯ ಕ್ರೋಧನೇ ಹೊರತು ಉಳಿದವರಿಗೆ ಬರತಕ್ಕಂಥ ಕ್ರೋಧ ಇದ್ದಾಗಲ್ಲ, ಅದಕ್ಕೆ ಕ್ರೋಧ ಸಂಭವ ಅಂತ ಅವ್ರಿಗೆ ಹೆಸರು. ಅನ್ಯತ್ರ ಇಲ್ಲಿಲ್ಲ, ಎಲ್ಲ ದೇವತೆಗಳಿಗೆಲ್ಲ ಬ್ರಹ್ಮವಾಯುಗಳಿಗೆ ಮಾತ್ರ ಯಾವಾಗಲೂ ಸಾತ್ವಿಕನೇ, ಉಳಿದವರಿಗೆ ಒಮ್ಮೊಮ್ಮೆ ಬೇರೆ ದುರ್ವಾಸರು ಕೋಪ ಮಾಡಿಕೊಂಡ್ರು ಅದು ತಾಮಸನೇ, ಗೊತ್ತಾಯ್ತಾ, ಪ್ರಾರಬ್ಧವಶಾತ್ ಮಾಡಿಕೊಂಡ ತಪ್ಪು ತಪ್ಪೇ. ಅದು ಇವರು ಮಾತ್ರ ತಪ್ಪೇ ಮಾಡೋದಿಲ್ಲ ರುಜುಗಳಾದ್ದರಿಂದ, ಅವ್ರ ಕೋಪವೆಲ್ಲ ಜ್ಞಾನಮಯವಾದ ಸಾತ್ವಿಕವಾದ ಕೋಪ. ದೇವರದಂತ ವಿರೋಧ ಹೇಳಿದ್ಮೇಲೆ ಅವ್ರದ್ದು ಹೇಳಬೇಕಾ? ತದ್ಧಿ ಅಜ್ಞಾದೇರಪಿ ವೇದಾದೌ ಅಸ್ತಿ. ಈ ರೀತಿಯಾದ ಪ್ರಶಂಸೆ ಅವರನ್ನೇ ಅವರದ್ದೇ ಪ್ರಸಂಗದೊಳಗೆ ಅವರನ್ನು ಸ್ತೋತ್ರ ಮಾಡತಕ್ಕಂಥ ಪ್ರಸಕ್ತಿ ಬರೀ ರುದ್ರಾದಿ ದೇವತೆಗಳಿಗೆಲ್ಲ, ಎಲ್ಲ ದೇವತೆಗಳಿಗೂ ಬರುತ್ತೆ. ತೋಮಗ್ನಿ ಅಗ್ನಿಗೆ, ಇಂದ್ರ ವೃಷಭ ಹೌದು. ಇಲ್ಲಿ ಸಾಧಾರಣ ಶಬ್ದಕ್ಕೆ ಏನರ್ಥ? ಜನರಲ್ ಅಂತ ಅರ್ಥ. ಅಲ್ಲಿ ಅಸಾಧಾರಣಕ್ಕೆ ಸ್ಪೆಷಲ್ ಅಂತ ಅರ್ಥ. ಸ್ಪೆಷಲ್ ಯಾವ ಅರ್ಥ? ಈಗ ಆಯಾ ದೇವತೆಗಳಿಗೆ ಸ್ಪೆಷಲ್ಲಾಗಿ ಹೇಳಬೇಕಾದ್ರೆ ಮಾತ್ರ ಅವ್ರ ವಿಷಯ ಬಂದಿರೋದು, ವಿಷ್ಣುವಿನ ವಿಷಯ ಜನರಲ್ ಆಗೇ ಬರ್ತಾ ಇದೆ. ಯಾವ ದೊಡ್ಡದಾಯ್ತು ಈಗ? ಇಲ್ಲೇನಾಯ್ತು ಈಗ ಜನರಲ್ ಸೆನ್ಸ್ ಯಾವ ಅರ್ಥದಲ್ಲಿ ಉಪಯೋಗಿಸ್ತಾರೆ ನೋಡಬೇಕು. ಜನರಲ್ ಮತ್ತು ಸ್ಪೆಷಲ್ ಶಬ್ದಗಳನ್ನು ಯಾವ ಸೆನ್ಸಲ್ಲಿ ಉಪಯೋಗಿಸ್ತಾರೆ? ಇಲ್ಲಿ ಜನರಲ್ಲಿ ಗ್ರೇಟ್ ಅಂತ ಹೇಳಿದಾಗ ಏನಾಯ್ತು ಅಲ್ಲಿಗೆ? ಗ್ರೇಟ್ ಅಂದರೆ ಗ್ರೇಟ್ ಅಂತಲೇ ಅರ್ಥ. ಆ ಫೀಲ್ಡಲ್ಲಿ ಮಾತ್ರ ಸ್ಪೆಷಲ್, ಅದು ಸ್ಪೆಷಲೈಸೇಷನ್ ಇನ್ ದಟ್ ಫೀಲ್ಡ್ ಓನ್ಲಿ. ಅವಾಗೇನಾಯ್ತು? ಕಡಿಮೆ ಆಯಿತು, ಗೊತ್ತಾಯ್ತಾ? ಕೆಲವು ದೇವತೆಗಳ ಜ್ಞಾನ ಇದೆ, ಒಂದು ವಿಷಯದಲ್ಲಿ ಭಾರಿ ಜ್ಞಾನ. ಆದರೆ ಇವ್ರದ್ದು ಉದಾಹರಣೆ, ನಮ್ಮ ರಾಯರು ಅಂತ ಮಹಾನುಭಾವರಿದ್ದಾರೆ, ಅವ್ರ ಜ್ಞಾನ ಎಂಥದ್ದು? ಸರ್ವಶಾಸ್ತ್ರ ಜ್ಞಾನ, ಸರ್ವವಿದ್ಯಾ ಪ್ರವೀಣವನ್ನು. ಇವತ್ತು ಡಾಕ್ಟರ್ಸ್ ಇಂಜಿನಿಯರ್ಸ್ ಇರ್ತಾರೆ, ಆ ಸ್ಪೆಷಲೈಸೇಷನ್ ಯಾವುದರಲ್ಲಿ? ಒಂದೊಂದರಲ್ಲಿ. ಇದು ಸ್ಪೆಷಲ್ ಜನರಲ್ ಆಗಿ ಎಲ್ಲದರಲ್ಲೂ ಇದೆ ಅವರಿಗೆ. ಅಲ್ಲಿ ಜನರಲ್ ಎಂಬ ಶಬ್ದಕ್ಕೆ ಏನಾಯ್ತು ಈಗ ಅರ್ಥ ಜಾಸ್ತಿ ಆಯಿತು. ಜನರಲಿ ಮತ್ತು ಸ್ಪೆಷಲಿ ಅಂತ ಹೇಳಬೇಕಾದ್ರೆ ಸಾಮಾನ್ಯವಾಗಿ ಜನರಲ್ ಸ್ಪೆಷಲ್ ಅರ್ಥ ಬೇರೆ, ಯಾವ ಕಾಂಟೆಕ್ಸ್ಟಲ್ಲಿ ಉಪಯೋಗಿಸ್ತೀವೋ ಅರ್ಥ ಬೇರೆ ಆಗುತ್ತೆ. ಇದು ಅವರೇನು ಪ್ರಶ್ನೆ ಗೊತ್ತಾಯ್ತಲ್ಲ? ಸ್ಪೆಷಲ್ ಅಂದ್ರೇ ಗ್ರೇಟು, ಜನರಲ್ ಅಂದರೆ ಸ್ಮಾಲ್. ಅದು ವಿಷ್ಣು ಜನರಲಿ ಗ್ರೇಟ್ ಅಂತ ಹೇಳೋದ್ರಿಂದ ಸ್ಪೆಷಲಿ ಗ್ರೇಟ್ ಅಲ್ಲ ಅಂತ ಆಯ್ತಲ್ಲ ಅಂದ್ರೆ ಹಾಗಲ್ಲ, ಜನರಲಿ ಗ್ರೇಟ್ ಆದ್ರಿಂದ ಸ್ಪೆಷಲಿ ಈಸ್ ಗ್ರೇಟೆಸ್ಟ್ ಹೇಳಿದ್ದು. ಅವ್ರ ಬಗ್ಗೆ ಸ್ಪೆಷಲ್ ಅಷ್ಟೇ, ಇವತ್ತೇನು ಸ್ಪೆಷಲ್ ಅಂತಾರಲ್ಲ ಹಾಗೆ, ದಿವಸ ಇವತ್ತು ಬಂದು ಏನು ಸ್ಪೆಷಲ್ ಅಂತ ಕಡೆ ಕಾರಣ ಅಷ್ಟೇನಾ? ಜನರಲಿ ಬರೋದು ಗ್ರೇಟೇ, ಅವತ್ತು ಬಂದಿದ್ದು ಕಾರಣ ಇದೆ ಅಷ್ಟು, ಉಪಾಧಿ ಇದ್ದಾಗೆ. ಸ್ಪೆಷಲಿ ಇದ್ದದ್ದು ಉಪಾಧಿ ಇದ್ದಾಗೆ. ಉಪಾಧಿ ಇರೋದು ಗ್ರೇಟ್, ನಾನ್ ಗ್ರೇಟ್ ಆದ ಗ್ರೇಟ್ ಆಗಲು ಸಾಧ್ಯನೇ ಇಲ್ಲ, ಗೊತ್ತಾಯ್ತಾ? ಆ ರೀತಿ ಸಾಧಾರಣ ಅಂದರೆ ನ್ಯಾಚುರಲಿ ಅಂತ ಅರ್ಥ ತಗೋಬಹುದು, ಮತ್ತು ವೈಡ್ಲಿ, ಆಲ್ವೇಸ್, ಎಲ್ಲ ಅರ್ಥ ಬರುತ್ತದೆ. ಇವ್ರದ್ದು ಆ ಅಕೇಶನ್ಯ ಮಾತ್ರ ಅದು. ಉದಾಹರಣೆ ಗಣೇಶ ಆದಿಗಳದ್ದು ಸ್ಪೆಷಲ್, ಗಣೇಶ ಚೌತಿ ಸ್ಪೆಷಲ್ ಅವತ್ತು. ಆದರೆ ದೇವ್ರ ಪೂಜೆ ನಿತ್ಯ, ಜನರಲ್ಲೇ ದೇವ್ರ ಪೂಜೆ ಮಾಡಬೇಕು, ಸ್ಪೆಷಲ್ಲೇ ಗಣೇಶನ ಪೂಜೆ ಮಾಡಬೇಕು ಅಂದ್ರೆ ಯಾರು ದೊಡ್ಡವರಾದ್ರೆ? ಈಗ ದೇವ್ರು ದೊಡ್ಡವರ ಆ ಅರ್ಥದಲ್ಲಿ ಜನರಲ್ ಅನ್ನೋ ಸ್ಟೇಟ್ಮೆಂಟ್ ಭಾರಿ ದೊಡ್ಡದು. ಅನ್ಯತ್ರ ಯತ್ಕಿಂತಿ ದುಃಖವಪಿ ಅಸಾಧಾರಣೇ ಅವಸರೇ ತದ್ಧಿ ಅಜ್ಞಾದೇರಪಿ ವೇದಾದೌ ಅಸ್ತಿ ತ್ವಮಗ್ನೆ ಇಂದ್ರೋಷಭ ಸತಾಮಸಿ ತ್ವಂ ವಿಷ್ಣು ಉರುಗಾಯೋ ನಮಸ್ಯಃ ವಿಶ್ವಸ್ಮಾದಿಂದ್ರ ಉತ್ತರಃ ಇತ್ಯಾದಿಷು. ಅಗ್ನಿಸ್ತೋತ್ರ ಮಾಡಬೇಕಾದ್ರೆ ತ್ವಮಗ್ನೇ ಇಂದ್ರಃ, ನೀನು ಭಾರಿ ಶ್ರೇಷ್ಠ ಅಂತ ಒಂದು ವಾಕ್ಯ ಹೇಳುತ್ತೆ. ಇನ್ನೊಂದು ಕಡೆಗೆ ವಿಶ್ವಸ್ಮಾತ್ ಇಂದ್ರ ಉತ್ತರಃ, ಎಲ್ಲರಿಗಿಂತ ಇಂದ್ರದೇವರು ಭಾರಿ ದೊಡ್ಡವರು ಅಂತ ಹೇಳ್ತಾ ಇದ್ದ ಆ ಪ್ರಸಂಗದಲ್ಲಿ ಅಷ್ಟೇನೆ, ಬೇರೆ ಕಡೆ ಎಲ್ಲ ಇತ್ಯಾದಿಷು. ತದ್ಗ್ರಂಥ ವಿರೋಧಾಚ್ಯ, ತದ್ಗ್ರಂಥ ವಿರೋಧಾಚ್ಯ. ಏನು ತದ್ಗ್ರಂಥ ವಿರೋಧಾಚ್ಯ ಅಂದರೆ, ಯಾರ ಸರ್ವೋತ್ತಮತ್ವವನ್ನು ಯಾವ ಗ್ರಂಥದಲ್ಲಿ ಹೇಳ್ತಾರೆ ಅಂತ ತಿಳ್ಕೊಂಡಿದ್ದೀರೋ ಅದೇ ಗ್ರಂಥದಲ್ಲಿ ವಿಷ್ಣು ಸರ್ವೋತ್ತಮ ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ? ವಿಷ್ಣು ಸರ್ವೋತ್ತಮತ್ವ ಹೇಳೋ ಗ್ರಂಥದೊಳಗೆ ಬೇರೆಯವ್ರ ವಿಷಯ ಹೇಳೋದಿಲ್ಲ. ಆದರೆ ಶಿವ ಸರ್ವೋತ್ತಮತ್ವ ಆದಿ ವಿಷಯ ಹೇಳ್ತಕ್ಕಂಥ ಗ್ರಂಥಗಳಲ್ಲಿ ಏನು ಬಂದಿದೆ ಮಧ್ಯೆ? ವಿಷ್ಣು ಸರ್ವೋತ್ತಮತ್ವ ಬೇಕಾಷ್ಟು ಬಂದೋಗ್ಬಿಟ್ಟಿದೆ. ಅದಕ್ಕೆ ತದ್ಗ್ರಂಥ ವಿರೋಧಾಚ್ಯ ಎಕ್ಸ್ಪ್ಲೇನ್ ಮಾಡ್ತಾರೆ ಮುಂದೆ. ಪುರಾಣೆ ಅಪಿ ಏವಮೇವ ಅನ್ಯೋತ್ಕರ್ಷಾದಿ ಮುಕ್ತೌ ಸಾಮ್ಯಮೇವ ಇತ್ಯತಃ ಅನ್ಯತ್ರ. ಪುರಾಣಾದಿಗಳಲ್ಲಿ ವಿಷ್ಣು ಸರ್ವೋತ್ತಮತ್ವ ಕೂಡ ಅಲ್ಲಲ್ಲಿ ಬಂದಿದೆ, ಶಿವ ಸರ್ವೋತ್ತಮತ್ವ ಅಲ್ಲಲ್ಲಿ ಬಂದಿದೆ ಅಂತ ಹೇಳಬಾರದು. ವಿಷ್ಣು ಸರ್ವೋತ್ತಮತ್ವ ಸರ್ವತ್ರ ಬಂದಿದೆ. ಅದನ್ನು ಹೇಳಬೇಕಾದ್ರೆ ಏನಂತ ಹೇಳಿದ್ದಾರೆ? ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ ಆದಾವಂತೇ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಅಲ್ಲಿ ಸರ್ವತ್ರ ಗೀಯತೆ ಅವರಿಗೆ, ಅಲ್ಲಿ ಇವರಿಗೆ ಆ ಪ್ರಸಂಗದಲ್ಲಿ ಮಾತ್ರ ಅದು ಕಡಿಮೆ ಆಯಿತು. ಅನ್ಯತ್ರ ಪುರಾಣೇ ಯತ್ಕಿಂಚಿತ್ ಉಕ್ತಾವಪಿ ಅನ್ಯೋತ್ಕರ್ಷಾದಿ ಉಕ್ತಾವಪಿ ಅಸಾಧಾರಣೇವ ಅವಸರೇ ತಸ್ತುತಿ ಪ್ರಸಂಗೇ ಅಂತ ಅರ್ಥ. ಅವರು ಸ್ತೋತ್ರ ಮಾಡೋ ಪ್ರಸಂಗದಲ್ಲಿ ಹೇಳಿದ್ದೆ ಹೊರತು ಬೇರೆ ಸರಿ ಹೇಳೋದಲ್ಲ. ಸ್ತೋತ್ರ ಮಾಡೋ ಪ್ರಸಂಗದಲ್ಲಿ ಮಾತ್ರ ಹೇಳಿದರು. ರಾಘವೇಂದ್ರ ಸ್ತೋತ್ರ ಒಂದು ಉದಾಹರಣೆಗೆ, ರಾಯರ ಸ್ತೋತ್ರ ಭಾರಿ ಹೇಳ್ತಾ ಇದ್ದಾರೆ. ಮೊದಲು ಏನು ಹೆಸರು ಬರುತ್ತೆ? ಶ್ರೀಪೂರ್ಣ ಬೋಧ ಶುರುವಾಯಿತು. ಅರ್ಥ ಆಯ್ತು, ಹೆಸರು ರಾಯರ ಸ್ತೋತ್ರ. ಬಂದಿರೋದು ಯಾರ ಸ್ತೋತ್ರ ಆಯ್ತಾಗದು? ಮಧ್ವಾಚಾರ್ಯ ಸ್ತೋತ್ರ ಆಯ್ತು. ಸಾಕ್ಷಿ ಹಯಾ ಸ್ತೋತ್ರ ಹಿ, ಯಾರ ಸ್ತೋತ್ರ ಅದು? ಹೈಗ್ರೀವರ ಸ್ತೋತ್ರ ಆಯ್ತು. ಆದರೆ ಹೈಗ್ರೀವ ಸ್ತೋತ್ರ ರಾಯರ ಸ್ತೋತ್ರ ಬರೋದಿಲ್ಲ. ಅರ್ಥ ಆಯ್ತಾ? ಅದು ತಿಳಿದ್ರೆ ಡಿಫ್ರೆನ್ಸ್ ಗೊತ್ತಾಯ್ತಾ? ಆದ್ದರಿಂದ ರಾಯರ ಸ್ತೋತ್ರ ಹೇಳಬೇಕಾದ್ರೂ ವಿಷ್ಣು ಸರ್ವ ವಿಷ್ಣು ಸ್ತೋತ್ರ ಆಚಾರ್ಯ ಸ್ತೋತ್ರ ಬಂತು. ವಿಜೇಂದ್ರ ಸ್ವಾಮಿಗಳ ಸ್ತೋತ್ರ ಅವರಿಗಿಂತ ಗ್ರೇಟ್ ಆದ್ದರಿಂದ ಬಂತು. ಆದರೆ ಅವ್ರ ಸ್ತೋತ್ರ ಇವ್ರ ಸ್ತೋತ್ರ ಬರೋದಿಲ್ಲ. ಅರ್ಥ ಆಯ್ತಾ? ಈಗ ಬಿಡ್ತು ಯಾವ್ದಕ್ಕೆ ಜಾಸ್ತಿ ಆಯಿತು ಅಂದರೆ ಹರಿ ಸರ್ವೋತ್ತಮತ್ವಕ್ಕೆ ಆಯಿತು. ಅಸಾಧಾರಣ ಅವಸರೋತ್ತಮ ಅದು ಮಾಡಕ್ ಬರುತ್ತೆ. ಆ ವಿಚಾರ ಬೇರೆ ಅಲ್ಲ ಹೇಳ್ತಾರೆ. ಸುಮ್ಮನೆ ಓದಿದಾಗ ರಾಘವೇಂದ್ರ ಸ್ತೋತ್ರ ತಾನೇ ಅದು. ರಾಘವೇಂದ್ರ ಸ್ತೋತ್ರದಲ್ಲೇ ಆಚಾರ್ಯ ಹೆಸರು ಬಂದಿಲ್ಲ. ಯಾರು ಗ್ರೇಟ್ ಆದರೂ ಮೂಲ ಗುರುಗಳು ಆಚಾರ್ಯ ಆಗ್ತಿರ್ತಾನೆ. ಆ ಅರ್ಥದಲ್ಲಿ ಯಾವುದೇ ಪದನ ವಿಷ್ಣು ಸ್ತೋತ್ರ ಮಾಡಕ್ ಬರುತ್ತೆ, ಯಾರದೇ ಸ್ತೋತ್ರನ. ಅದು ಬಯೋ ಸ್ತೋತ್ರವಾಗಿದ್ರು ಕೂಡ ಏನ್ ಮಾಡಕ್ ಬರುತ್ತೆ? ವಿಷ್ಣು ಪರ ಮಾಡಕ್ ಬರುತ್ತೆ. ಆ ರೀತಿ ಉಳಿದವ್ರ ಬಗ್ಗೆ ಮಾಡಕ್ ಬರೋದಿಲ್ಲ. ಏನಾ ಆ ರೀತಿ, ಆ ರೀತಿ ಇದ್ದಾಗ ಹೌದು. ಅನ್ಯತ್ರ ಪ್ರಸಿದ್ಧ ಶಬ್ದಗಳು ವಿಷ್ಣು ಪರನೇ. ತಸ್ತುತಿ ಪ್ರಸಂಗೇ ತದುಕ್ತಂ ಇತಿ ಶೇಷ ಅಸಾಧಾರಣಾವಸರ ಉಕ್ತಮಪಿ ರುದ್ರಾದೇರುತ್ಕೃಷ್ಟತ್ವಾದಿ ಕುತೋ ದುರ್ಬಲಂ ಇತ್ಯತಃ ತದ್ಧೀತಿ. ಅಸಾಧಾರಣಾವಸರೋಕ್ತಮಪಿ ರುದ್ರಾದೇಹೇ ಉತ್ಕೃಷ್ಟತ್ವಾದಿ ಕುತೋ ದುರ್ಬಲಂ ಇತ್ಯತಃ ತದ್ಧೀತಿ. ಅವರವರ ಪ್ರಸಂಗದಲ್ಲಿ ಬಂದಾಗ ರುದ್ರ ಮೊದಲಾದ ದೇವತೆಗಳಿಗೆ ಶ್ರೇಷ್ಠತ್ವವನ್ನು ಹೇಳಿದ ಪ್ರಸಂಗ ನಿರ್ಣಾಯಕ ಯಾತಕ್ಕಲ್ಲ ಅಂದರೆ ಅಂಥ ಸ್ತೋತ್ರ ಎಲ್ಲರ ಬಗ್ಗೆಯೂ ಬರುತ್ತಾದ್ರಿಂದ. ಅರ್ಥ ಆಯ್ತಾ? ರುದ್ರದೇವರನ್ನು ಭಾರಿ ಹೊಗಳ ಸ್ತೋತ್ರ ನೀವು ಕೋಟ್ ಮಾಡಿದರೆ ಅಗ್ನಿ ಹೊಗಳ ಸ್ತೋತ್ರನೂ ಕೋಟ್ ಮಾಡ್ಬೋದು. ಅದೇ ರೀತಿ ಇಂದ್ರದೇವರ ಹೊಗಳ ಸ್ತೋತ್ರನೂ ಕೋಟ್ ಮಾಡ್ಬೋದು. ಅಂದಮೇಲೆ ಏನಾಯ್ತು ಇಲ್ಲಿಗೆ? ಅವೆಲ್ಲರಿಗೂ ಶ್ರೇಷ್ಠ ಆಗೋ ಸಾಧ್ಯತೆ ಇಲ್ಲ, ಒಬ್ಬರು ಇರಬೇಕು ಅಂದರೆ ಇದರಲ್ಲಿ ಮುಖ್ಯ ತಾತ್ಪರ್ಯ ಇಲ್ಲ ಅಂತ ಅರ್ಥ. ತಸ್ತುತಿ ಪ್ರಸ್ತಾವೋಕ್ತಂ ಸರ್ವೋತ್ಕೃಷ್ಟತ್ವಂ. ಈ ಉದಾಹರಣೆ, ಚೀಫ್ ಮಿನಿಸ್ಟರ್ ಇದ್ದಾನೆ, ಎಲ್ಲ ಪೋರ್ಟ್ಫೋಲಿಯೋಸ್ ಕೈಯಲ್ಲಿದೆ. ಇನ್ನೊಬ್ಬ ಮಿನಿಸ್ಟರ್ ಇದ್ದಾನೆ, ಒಂದೊಂದೇ ಇದೆ. ಎಜುಕೇಷನ್ ಮಿನಿಸ್ಟರ್ ಎಜುಕೇಷನ್ ಅಷ್ಟೇ, ರೆವಿನ್ಯೂ ಮಿನಿಸ್ಟರ್ ರೆವಿನ್ಯೂ ಅಷ್ಟೇ. ಸೊ ಅವರು ಸ್ಪೆಷಲ್ಲು, ಇವ್ರದ್ದು ಜನರಲಿ ಎಲ್ಲ ಇದೆ. ಹೆಗೋಲ್ಡ್ ಎಲ್ಲಿದೆ ಈತನಿಗೆ? ಅವ್ರು ಏನೇ ಮಾಡಿದ್ರೆ ಚೇಂಜ್ ಮಾಡ್ಬೋದು. ಬೇಕಾದ್ರೆ ಅವ್ರು ಎಸ್ ಅಂದ್ರೆ ನೋ ಅನ್ಬಹುದು, ನೋ ಅದ್ರಿಂದ ಎಸ್ ಅನ್ಬಹುದು. ಆದ್ರೆ ಅವ್ರು ಹಾಗೆಲ್ಲ ಮಾಡಿ ಇನ್ನೊಂದು ಫೀಲ್ಡಲ್ಲಿ ಕೈ ಹಾಕ್ಲಿಕ್ಕೆ ಬರೋದಿಲ್ಲ. ಇದೆಲ್ಲದರಲ್ಲೂ ಹಾಕ್ಬೋದು. ಜನರಲಿ ಹೆಗೋಲ್ಡ್ಸ್ ದಿ ಎಂಟೈರ್ ಪವರ್, ಇವ್ರಿಗೆ ಹಾಗಲ್ಲ. ಅದೇ ಮಾತ್ರ ಇರೋ, ಅದು ಕೂಡ ಅಧೀನವಾಗಿರೋದು. ಮತ್ತೆ ಅದು ಕೂಡ ಅಧೀನವಾಗಿರೋದು ಅಷ್ಟು ಮಾತ್ರ. ಅದು ಹೆಚ್ಚಿದೆ, ಅಧೀನವಾಗಿಲ್ಲ. ಚೀಫ್ ಅನ್ನೋ ಶಬ್ದಕ್ಕೆ ಅದೇ ಅರ್ಥ, ಪ್ರಧಾನ. ತಸ್ತುತಿ ಪ್ರಸ್ತಾವೋಕ್ತಂ ಸರ್ವೋತ್ಕೃಷ್ಟತ್ವ ವೇದಾದೌ ಅಗ್ನೆ ಅಜ್ಞಾದೇರಪಿ ಅಸ್ತಿ ತಸ್ಯಾಪಿ ಗ್ರಾಹ್ಯತ್ವ ಸಾಧಿತ್ಯರ್ಥ. ಶಿವ ಸರ್ವೋತ್ತಮ ಅಂತ ಹೇಳೋದಕ್ಕೋಸ್ಕರ ಯಾವುದೋ ಒಂದು ಬಂತು, ನಮಕ್ ಚಮಕ ಬರ್ತಾ ಎದುರು ಎದುರು ಎದ್ದೊಳಗೆ ರುದ್ರದೇವರ ಸ್ತೋತ್ರ ಪಟ 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 ಬರ್ತಾ ಇದೆ. ಅದು ಕೋಟ್ ಮಾಡಿದರೆ ಇದ್ರ ಸ್ತೋತ್ರ ಕೋಟ್ ಮಾಡಕ್ಕೆ ಬರುತ್ತೆ. ಅಪೋಸಿಟ್ ಆಗಿ ತಕ್ಷಣನೇ ಅದೇ ವೇದವಾಕ್ಯನೇ ಕೋಟ್ ಮಾಡಕ್ಕೆ ಬರುತ್ತೆ, ಅದೇ ವೇದವಾಕ್ಯ ಅಗ್ನಿಪರ ಕೋಟ್ ಮಾಡಕ್ಕೆ ಬರುತ್ತೆ. ಅದರಿಂದ ಏನಾಯ್ತು ಅಲ್ಲಿಗೆ ಏನು ಇವ್ರದ್ದು ಅವ್ರದ್ದು ಬಂದ್ಕೊಂಡು ಬಿದ್ದು ಹೋಯ್ತು. ಆದರೆ ವಿಷ್ಣುವಿನ ಬಗ್ಗೆ ಹೇಳೋದು ಮಾತ್ರ ಏನಾಗುತ್ತೆ, ಏನು ಮಾಡಿ ನೂರು ಪಾರು ಮಾಡೋಕ್ಕೆ ಬರೋದೇ ಇಲ್ಲ, ಅದರಿಂದಾಗಿನೇ ಹರಿ ಸರ್ವೋತ್ತಮ ಅಂತ ಆಗುತ್ತೆ. ಅದು ಹೇಳ್ತಾರೆ, ತದ್ಗ್ರಂಥ ತಸ್ಯಾಪಿ ಗ್ರಾಹ್ಯತ್ವಂ ಸ್ಯಾದಿತ್ಯರ್ಥಃ ಇತಶ್ಚನ ಪುರಾಣೋಕ್ತಂ ರುದ್ರಾದೇಹೇ ಉತ್ಕೃಷ್ಟತ್ವಂ ಗ್ರಾಹ್ಯಮಿತ್ಯಾಹ ತದ್ಗ್ರಂಥಿ. ಪುರಾಣಗಳಲ್ಲಿ ಬರತಕ್ಕಂಥ ರುದ್ರಾದಿಗಳ ಸರ್ವೋತ್ತಮತ್ವವನ್ನು ನಾವು ಮುಖ್ಯ ತಾತ್ಪರ್ಯ ಅಂತ ತಗೊಳ್ಬಾರದು. ಯಾತಕ್ಕೆ? ತದ್ಗ್ರಂಥ ವಿರೋಧ. ಆ ಶಿವಸರ್ವೋತ್ತಮತ್ವ ಹೇಳ್ತಕ್ಕಂಥ ಗ್ರಂಥಗಳಲ್ಲೇ ಅವರ ಬಗ್ಗೆ ವಿರುದ್ಧವಾದ ಮಾತುಗಳು ಬಂದಿದೆ. ಶೈವ ಪುರಾಣಂ ಅಂತ ಹೇಳಿದರು. ಯಾವುದು ಅಂದರೆ, ತಥಾ ಹಿ ಸ್ಕಾಂದೇ ಶೈವೇ. ಸ್ಕಂದ ಪುರಾಣಕ್ಕೆ ಪುರಾಣಗಳನ್ನು ಮೂರು ಭಾಗ ಮಾಡ್ತಾರೆ. 18 ಪುರಾಣಗಳನ್ನು ಸಾತ್ವಿಕ, ರಾಜಸ, ತಾಮಸ. ವಿಷ್ಣು ಸರ್ವೋತ್ತಮತ್ವ ಹೇಳೋ ಪುರಾಣಗಳೆಲ್ಲ ಸಾತ್ವಿಕ, ರುದ್ರ ಸರ್ವೋತ್ತಮತ್ವ ಹೇಳೋದೆಲ್ಲ ತಾಮಸ, ಉಳಿದವರು ಸರ್ವೋತ್ತಮ ಅಂತ ಹೇಳಿದರೆ ರಾಜಸ. ಮೂರು ಭಾಗ ಮಾಡ್ತಾರೆ. ಅದರಲ್ಲಿ ಸ್ಕಂದ ಪುರಾಣ ಯಾವುದಕ್ಕೆ ಸೇರಿದ್ದು? ರಾಜಸ ತಾಮಸ ಪುರಾಣ. ಸ್ಕಂದ ಪುರಾಣ ಭಾಗವತ ಪುರಾಣ, ಪರಮ ಸಾತ್ವಿಕ ಪುರಾಣ, ಪರಮ ಸಾತ್ವಿಕ ಪುರಾಣ. ಅದು ಎಕ್ಸಾಕ್ಟ್ಲಿ ಅಪೋಸಿಟ್ ಯಾವುದು? ಸ್ಕಂದ ಪುರಾಣ. ಅದರಲ್ಲಿ ಏನು ಬಂದಿದೆ ಗೊತ್ತಾ ಅಂತ ಹೇಳ್ತಾರೆ ಆಚಾರ್ಯ. ಅದರಲ್ಲಿ ನೋಡಿ, ಈಗ ಯದಂತರಂ, ಎಷ್ಟು ಒಳ್ಳೆ ವಾಕ್ಯಗಳು ನೋಡಿ. ಸ್ಕಂದ ಪುರಾಣ ಹೆಸರಿಗೆ ಬಂದಿರೋದೆಲ್ಲ ವಿಷ್ಣು ಸರ್ವೋತ್ತಮತ್ವ ಸ್ಕಂದ ಪುರಾಣದಲ್ಲಿ. ಗೊತ್ತಾಯ್ತಾ? ಯದಂತರಂ ವ್ಯಾಘ್ರ ಹರೀಂದ್ರ ಯೋರ್ವನೇ, ಯದಂತರಂ ಮೇರು ಗಿರೀಂದ್ರ ವಿಂಧ್ಯಯೋಹೋ, ಯದಂತರಂ ಸೂರ್ಯ ಸುರೇಡ್ಯ ಬಿಂಬಯೋಹೋ, ತದಂತರಂ ರುದ್ರ ಮಹೇಂದ್ರಯೋರಪಿ, ಯದಂತರಂ ಸಿಂಹ ಗಜೇಂದ್ರಯೋರ್ವನೇ, ಯದಂತರಂ ಸೂರ್ಯ ಶಶಾಂಕಯೋರ್ದಿವಿ, ಯದಂತರಂ ಜಾಹ್ನವಿ ಸೂರ್ಯ ಕನ್ಯೆಯೋಹೋ, ತದಂತರಂ ಬ್ರಹ್ಮ ಗಿರೀಶಯೋರಪಿ, ಯದಂತರಂ ಪ್ರಳಯಜ ವಾರಿ ವಿಪ್ಲುಷೋಹೋ, ಯದಂತರಂ ಸ್ತಂಭ ಹಿರಣ್ಯ ಗರ್ಭಯೋಹೋ, ಸ್ಫುಲಿಂಗ ಸಂವರ್ತಕಯೋರ್ಯದಂತರಂ ತದಂತರಂ ವಿಷ್ಣು ಹಿರಣ್ಯ ಗರ್ಭಯೋಹೋ. ಇದಿಷ್ಟು ಒಂದು ವಿಚಿತ್ರ ವಾಕ್ಯಗಳು ನೋಡಿ. ಯದಂತರಂ, ಯದ್ ಅಂತರಂ, ಯದಂತರಂ, ಯಾವ ವ್ಯತ್ಯಾಸ? ವ್ಯಾಘ್ರ ಹರೀಂದ್ರಯೋಹೋ ವನೆ, ವನೆ ಕಾಡಿನಲ್ಲಿ ವ್ಯಾಘ್ರ ಹರೀಂದ್ರಯೋಹೋ. ವ್ಯಾಘ್ರ ಅಂದ್ರೇನೋ, ಹರೀಂದ್ರ ಅಂದ್ರೇನೋ, ಜಿಂಕೆನ ಯಾರು ಹೇಳಿದ್ರೆ ಜಿಂಕೆ ಅಂತ? ಹರೀಂದ್ರ, ಹರಿ ಅಂದರೆ ಸಿಂಹ, ಸಿಂಹ ರಾಜ, ದೊಡ್ಡ ಸಿಂಹ. ಹುಲಿಗೂ ಸಿಂಹಕ್ಕೂ ವ್ಯತ್ಯಾಸ ಏನಿದೆಯಲ್ಲ, ಯದಂತರ ಒಂದು. ಇನ್ನೊಂದಿದೆ, ಮೇರು ಗಿರೀಂದ್ರ ವಿಂಧ್ಯಯೋಹೋ, ಮೇರು ಗಿರೀಂದ್ರ ವಿಂಧ್ಯಯೋಹೋ. ಮೇರು ಪರ್ವ, ಗಿರೀಂದ್ರ ಬೆಟ್ಟ, ದೊಡ್ಡ ಬೆಟ್ಟ, ಮೇರು ಪರ್ವತ, ಇನ್ನು ವಿಂಧ್ಯ ಪರ್ವತ. ಅಂದರೆ ಸಿಂಹಕ್ಕೂ ಹುಲಿಗೂ ಎಷ್ಟು ವ್ಯತ್ಯಾಸ ಇದೆಯೋ, ಮೇರು ಪರ್ವತಕ್ಕೂ ವಿಂಧ್ಯ ಪರ್ವತಕ್ಕೂ ಎಷ್ಟು ವ್ಯತ್ಯಾಸ ಇದೆಯೋ, ಗೊತ್ತಾಯ್ತಾ? ವ್ಯತ್ಯಾಸ ಇದೆಯೋ ಇಲ್ವ? ಸಿಂಹಕ್ಕೂ ಹುಲಿಗೂ ವ್ಯತ್ಯಾಸ ಇದೆ ತಾನೇ, ಮೇರು ಪರ್ವತಕ್ಕೂ ವಿಂಧ್ಯ ಪರ್ವ ವ್ಯತ್ಯಾಸ ಇದೆ ತಾನೇ. ಯದಂತರಂ ಸೂರ್ಯ ಸುರೇಡ್ಯ ಬಿಂಬಯೋಹೋ, ಮತ್ತು ಸೂರ್ಯನಿಗೂ ಮತ್ತು ಚಂದ್ರನಿಗೂ ವ್ಯತ್ಯಾಸ ಇದೆಯೋ ಇಲ್ವ? ಹಾಂ, ತದಂತರಂ ರುದ್ರ ಮಹೇಂದ್ರಯೋರಪಿ, ಅಷ್ಟು ವ್ಯತ್ಯಾಸ ಯಾರಿಗಿದೆ? ರುದ್ರದೇವರಿಗೂ ಇಂದ್ರದೇವರಿಗೂ ಇದೆ. ಸರಿಯಾಗಿ ತಿಳ್ಕೊಬೇಕು. ರುದ್ರದೇವರು ಇಂದ್ರ ವ್ಯತ್ಯಾಸ ಎಷ್ಟಿದೆ ಅಂದರೆ, ಸಿಂಹ ಹುಲಿಗಳ ವ್ಯತ್ಯಾಸ, ಮೇರು ಪರ್ವತ ವಿಂಧ್ಯ ಪರ್ವತಗಳ ವ್ಯತ್ಯಾಸ, ಸೂರ್ಯಚಂದ್ರ ವ್ಯತ್ಯಾಸ ಅವರಲ್ಲಿದೆ. ತಾರತಮ್ಯ ಹೇಳ್ತಾರೆ ಈಗ. ಯದಂತರಂ ಸಿಂಹ ಗಜೇಂದ್ರ ಯೋರ್ವನೇ, ಈಗ ಸಿಂಹ ಇದೆ, ಗಜ ಆನೆ ಇದೆ, ಅವಕ್ಕೆ ಎಷ್ಟು ವ್ಯತ್ಯಾಸ ಇದೆಯಲ್ಲ? ಸಿಂಹ ಹುಲಿ ವ್ಯತ್ಯಾಸ ಎಷ್ಟು ಕಡಿಮೆ, ಅದು ಆನೆ, ಆನೆಗೂ ಸಿಂಹಕ್ಕೆ ಎಷ್ಟು ಜಾಸ್ತಿ, ಅಷ್ಟು ವ್ಯತ್ಯಾಸ. ಯದಂತರಂ ಸೂರ್ಯ ಶಶಾಂಕ ಯೋರ್ದಿವಿ, ಅದೇ ರೀತಿ ಸೂರ್ಯ ಮತ್ತು ಶಶಾಂಕ ಇನ್ನೊಂಥರ ತಗೊಂಡ್ರು. ಯದಂತರಂ ಜಾಹ್ನವಿ ಸೂರ್ಯ ಕನ್ಯೆಯೋಹೋ, ಜಾಹ್ನವಿ ಅಂದರೆ ಗಂಗಾ, ಸೂರ್ಯಕನ್ಯಾ ಅಂದರೆ ಯಮುನಾ, ಸೂರ್ಯನ ಮಗಳು ಯಮುನಾ. ಅದಕ್ಕೆ ಗಂಗಾ ಯಮುನೆಗಿರಿ ವ್ಯತ್ಯಾಸ ಏನಿದೆಯಲ್ಲ, ಗಂಗಾ ಯಮುನಾ ಸಂಗಮ ಇದೆ, ತ್ರಿವೇಣಿ ಸಂಗಮ. ಯಾವ ಶ್ರೇಷ್ಠ ಅದರಲ್ಲಿ? ಗಂಗಾ ಶ್ರೇಷ್ಠ, ಎಲ್ಲ ನದಿಗಳಿಗಿಂತ ಗಂಗಾ ಶ್ರೇಷ್ಠ. ಜಾಹ್ನವಿ ಸೂರ್ಯಕನ್ಯೆಯೋಹೋ, ಗಂಗಾ ಯಮುನೆ ಎಷ್ಟು ವ್ಯತ್ಯಾಸ ಇದೆಯೋ, ತದಂತರಂ ಬ್ರಹ್ಮ ಗಿರೀಶಯೋರಪಿ, ಅವರಿಬ್ಬರಿಗೆ ಎಷ್ಟು ವ್ಯತ್ಯಾಸ, ಬ್ರಹ್ಮ ಮತ್ತು ಗಿರೀಶ, ಗಿರೀಶ ಅದು ರುದ್ರದೇವರು, ಬ್ರಹ್ಮ ರುದ್ರಿಗೆ ಅಷ್ಟು ವ್ಯತ್ಯಾಸ ಇದೆ ಅಂದರೆ, ಇವರಿಬ್ಬರಿಗಿರೋ ವ್ಯತ್ಯಾಸ, ಇಂದ್ರ ಮತ್ತು ರುದ್ರದೇವರಿಗಿರೋ ವ್ಯತ್ಯಾಸಕ್ಕಿಂತ ಬ್ರಹ್ಮದೇವರು ಮತ್ತು ರುದ್ರದೇವರಿಗೆ ಹೆಚ್ಚು ವ್ಯತ್ಯಾಸ ಇದೆ. ಅದೇ ತಾರತಮ್ಯ ಅಂದರೆ ಅದೇ. ಯದಂತರಂ ಪ್ರಳಯಜ ವಾರಿ ವಿಪ್ಲುಷೋಹೋ, ಯದಂತರಂ ಸ್ತಂಭ ಹಿರಣ್ಯ ಗರ್ಭಯೋಹೋ. ನೆಕ್ಸ್ಟ್ ಈಗ, ಸ್ಫುಲಿಂಗ ಸಂವರ್ತಕಯೋರ್ ಯದಂತರಂ ತದಂತರಂ ವಿಷ್ಣು ಹಿರಣ್ಯ ಗರ್ಭಯೋಹೋ. ಇನ್ನು ಬ್ರಹ್ಮದೇವರಿಗೆ ವಿಷ್ಣುಗೆ ಎಷ್ಟು ವ್ಯತ್ಯಾಸ ಇದೆ ಅದನ್ನು ಹೇಳ್ತಾರೆ. ದೃಷ್ಟಾಂತ ನೋಡಿ ಹೇಗಿದೆ. ಪ್ರಳಯಜ ವಾರಿ ವಿಪ್ಲುಷೋಹೋ, ಪ್ರಳಯಜ ವಾರಿ ವಿಪ್ಲುಷ. ಪ್ರಳಯಜ ವಾರಿ ಅಂದ್ರೇನು? ಪ್ರಳಯೋದಕ ವಿಪ್ಲುಟ್ ಅಂದರೆ ಒಂದು ಹನಿ. ಒಂದು ಹನಿಗೂ ಪ್ರಳಯದ ಪ್ರಳಯೋದಕ್ಕೆ ಎಷ್ಟು ವ್ಯತ್ಯಾಸ ಇರ್ಬೋದು? ಎಷ್ಟಿರ್ಬೋದು? ಅನಂತ, ಅನಂತ. ಅದೇ ಸ್ತಂಭ ಹಿರಣ್ಯ ಗರ್ಭಯೋಹೋ, ಸ್ತಂಭ ಸ್ತಂಭ ಬೇರೆ, ಸ್ತಂಭ ಬೇರೆ. ಸ್ತಂಭ ಅಂದರೆ ಕಂಬ, ಸ್ತಂಭ ಅಂದರೆ ಫುಲ್ಲು ಜೊಂಡು, ಜೊಂಡಿಗೆ ಸ್ತಂಭ ಅಂತ ಕರೆ. ಜೊಂಡೆಯಲ್ಲಿ ಮತ್ತೆ ಸಾಕ್ಷಾತ್ ಇವರಲ್ಲಿ ಹಿರಣ್ಯ ಗರ್ಭ ಯೋಹೋ ಬ್ರಹ್ಮದೇವರು ಪ್ರಯೇಜ ಹಿರಣ್ಯ ಗರ್ಭ ಅಂತ ಹೇಳೋದಕ್ಕೆ ಎರಡರ್ಥ, ಒಂದು ಸುವರ್ಣ ಒಂದರ್ಥ, ಬ್ರಹ್ಮದೇವರು ಇನ್ನೊಂದು ಅರ್ಥ. ಹಿರಣ್ಯ ಗರ್ಭ ಅಂದರೆ ಹಿರಣ್ಯ ಗರ್ಭನೇ. ಹಿರಣ್ಯ ಗರ್ಭಕ್ಕೂ ಜೊಂಡಿಗೆ ಎಷ್ಟು ವ್ಯತ್ಯಾಸ ಇದೆಯೋ ಅಷ್ಟು ವ್ಯತ್ಯಾಸ. ಇನ್ನೊಂದು ಸ್ಫುಲಿಂಗ ಸಂವರ್ತಕ ಯೋಹೋ, ಸ್ಫುಲಿಂಗ ಅಂದರೆ ಒಂದು ಕಿಡಿ ಅಷ್ಟೇ, ಸಂವರ್ತಕ ಅಂದರೆ ಯಾವುದು? ಪ್ರಳಯಕಾಲದ ಅಗ್ನಿ. ಪ್ರಳಯಕಾಲದ ಅಗ್ನಿಗೂ ಒಂದು ಕಿಡಿಗೆ ಎಷ್ಟು ವ್ಯತ್ಯಾಸ ಇದೆ? ಅನಂತ. ಅದೇ ರೀತಿ ಸ್ತಂಭ ಹಿರಣ್ಯಕ್ಕೆ ಎಷ್ಟು ವ್ಯತ್ಯಾಸ ಇದೆ? ಜೊಂಡಿಗೂ ಬಂಗಾರಕ್ಕೆ ಎಷ್ಟು ವ್ಯತ್ಯಾಸ ಇದೆ? ಇಮೇಜ್ ಮಾಡೋಕ್ಕೆ ಬಂಗಾರನ ಜೊಂಡಿಲಿ ತುಗಲಕ್ಕಾಗತ್ತಾ? ಪ್ರಳಯಜ ವಾರಿ ವಿಪ್ಲುಷೋಹೋ, ಪ್ರಳಯೋದಕಕ್ಕೂ ಒಂದು ಹನಿಗೂ ಎಷ್ಟು ವ್ಯತ್ಯಾಸ ಇದೆ? ಅಷ್ಟು ವ್ಯತ್ಯಾಸ. ವಿಷ್ಣು ಹಿರಣ್ಯ ಗರ್ಭಯೋಹೋ, ಬ್ರಹ್ಮದೇವರಿಗೂ ಮತ್ತು ವಿಷ್ಣುವಿಗೂ ಅಷ್ಟು ವ್ಯತ್ಯಾಸ ಇದೆ. ಮೂರು ಕೇಸ್ ಆಯ್ತೀಗ. ಮೊದಲು ರುದ್ರ ಬರುದ್ರ ಮಹೇಂದ್ರ, ಎರಡು ಬ್ರಹ್ಮ ರುದ್ರರು, ಆಮೇಲೆ ಮೂರು ವಿಷ್ಣು ಹಿರಣ್ಯಗರ್ಭ. ಎರಡೆರಡು ಬ್ಯಾಚ್ ತೊಗೊಂಡಿದ್ದಾರೆ, ಒಂದು ಇಂದ್ರದೇವರು ಮತ್ತು ರುದ್ರದೇವರು. ಒಂದು ಕೇಸ್ ಆಯಿತು. ರುದ್ರದೇವರು ಬ್ರಹ್ಮದೇವರು ಶ್ರೇಷ್ಠ ಅಂತ, ಎಷ್ಟು ಶ್ರೇಷ್ಠ ಅಂತ ಹೇಳಿದ್ರಿ? ಎಷ್ಟು ಶ್ರೇಷ್ಠ ಕ್ಲಿಯರಾಗಿ ಹೇಳಿದರು. ಆಮೇಲೆ ರುದ್ರದೇವರದ್ದು ಬ್ರಹ್ಮದೇವರು ಶ್ರೇಷ್ಠ ಅಂತ ಗೊತ್ತಿದೆ. ಬ್ರಹ್ಮದೇವರದ್ದು ವಿಷ್ಣು ಎಷ್ಟು ಶ್ರೇಷ್ಠ ಅದನ್ನು ಹೇಳಿದರು. ಈ ವಿಷ್ಣುನ ಅದನ್ನು ಹೇಳ್ತಾರೆ ನೋಡಿ ಮುಂದೆ. ಅನಂತತ್ವಾತ್ ಮಹಾವಿಷ್ಣೋಹೋ ತದಂತರಂ ಅನಂತಕಂ ಮಹಾತ್ಮ್ಯ ಸೂಚನಾರ್ಥಾಯ ಹಿ ಉದಾಹರಣ ಮೀರಿತಂ. ಅನಂತತ್ವಾನ್ ಮಹಾವಿಷ್ಣೋಹೋ ತದಂತರಂ ಅನಂತಕಂ. ಇನ್ನು ವಿಷ್ಣುವಿಗೆ ಮೊದಲು ವ್ಯತ್ಯಾಸ ಹೇಳೋದಾದರೆ, ಬ್ರಹ್ಮದೇವರಿಗೆ ವಿಷ್ಣುವಿಗೆ ಹೇಳಿದರು. ಬ್ರಹ್ಮದೇವರು ಆ್ಯಕ್ಚುಲಿ ಯಾರವರು? ಜೀವೋತ್ತಮರು, ಮಗ ಅಲ್ಲ, ಜೀವೋತ್ತಮರು. ಜೀವೋತ್ತಮರಿಗೂ ಸರ್ವತ್ತು ಇಷ್ಟು ವ್ಯತ್ಯಾಸ ಇರಬೇಕಾದ್ರೆ ಇನ್ನು ಉಳಿದವರು ಹೇಳೋದು ಏನು ಬಂತು? ಎಷ್ಟು ವ್ಯತ್ಯಾಸ? ಅನಂತತ್ವಾತ್ ಮಹಾವಿಷ್ಣೋಹು, ಮಹಾವಿಷ್ಣು ಏನಾಗಿದ್ದಾನೆ? ಅನಂತನಾಗಿದ್ದಾನೆ. ಅನಂತ ಅಂದರೆ ಯಾವುದರಲ್ಲಿ ಅನಂತ? ಮೂರರಲ್ಲಿ, ದೇಶತಃ ಅನಂತ, ಕಾಲತಃ ಅನಂತ, ಗುಣತಃ ಅನಂತ, ಮೂರರಲ್ಲೂ ಅನಂತನಾಗಿದ್ದಾನೆ ಅಂಥ ವಿಷ್ಣುವಿಗು. ತದಂತರ ಅನಂತಕಂ, ಉಳಿದೆಲ್ಲರಿಗೂ ಅವ್ರಿಗಿರೋ ವ್ಯತ್ಯಾಸ ಎಷ್ಟು? ಅನಂತ. ಮಹಾತ್ಮ್ಯ ಸೂಚನಾರ್ಥಾಯ ಹಿ ಉದಾಹರಣ ಮೀರಿತಂ. ಮತ್ತೆ ನೀವು ಹೇಳಿದ್ರಲ್ಲ ಪ್ರಳಯಕ್ಕೂ ಹನಿಗೂ ಅಂತ ಹೇಳಿದ್ರಲ್ಲ ಅಂತ ಕೇಳಿದರೆ ಅದು ಕಡಿಮೆ ಹೇಳಿದ್ದು ನಾವು, ಅರ್ಥ ಆಯ್ತಾ? ಬ್ರಹ್ಮದೇವರಿಗೂ ವಿಷ್ಣುವಿಗೂ ವ್ಯತ್ಯಾಸ ಏನಂದರೆ ಪ್ರಳಯೋದಕ್ಕೂ ಹನಿಗೂ ಅಂತ ಹೇಳಿದ್ವಿ, ಹೌದಲ್ಲೋ? ಆದರೆ ಅದು ಅಷ್ಟಲ್ಲ, ಇನ್ನೂ ಭಾರಿ ಜಾಸ್ತಿ. ಮತ್ತು ಅದಕ್ಕೆ ಹೇಳಿದರೆ ದುಷ್ಟ ಉದಾಹರಣೆ ಇರಿತವೆ, ಅರ್ಥ ಆಗಲಿಕ್ಕೆ ಉದಾಹರಣೆ ಹೇಳಿದ್ದೆ ಹೊರತು ಅಷ್ಟೇ ಅಲ್ಲ. ಇನ್ನೂ ಹೇಳ್ತಾರೆ ಬ್ರಹ್ಮದೇವರಿಗೂ ವಿಷ್ಣುವಿಗೂ ಅಷ್ಟಂತರ ಅಲ್ಲ, ಲಕ್ಷ್ಮೀದೇವಿಯಿಂದ ಪ್ರಾರಂಭ ಮಾಡಿ ಬ್ರಹ್ಮಾದಿ ಎಲ್ಲರನ್ನು ಒಟ್ಟುಗೂಡಿಸಿಬಿಟ್ರು ಕೂಡ ವ್ಯತ್ಯಾಸ ಎಷ್ಟು ಮತ್ತೆ? ಅನಂತನೇ. ಇದನ್ನು ಮರಿಬಾರ್ದು. ಬ್ರಹ್ಮದೇವರಿಗಿಂತ ಅನಂತ ಅಂದರೆ, ಅನಂತ ಬ್ರಹ್ಮದೇವರು ಬಂದರೆ ಅವಾಗ ಏನಾಗ್ಬಿಡ್ಬೇಕಾಗ? ವಿಷ್ಣುವಿಗಿನ ಈಕ್ವಲ್ ಆಗಿಬಿಡ್ತಾರೆ. ಅರ್ಥ ಆಯ್ತಾ? ಈಗ ಬ್ರಹ್ಮದೇವರಿದ್ದಾರೆ, ವಿಷ್ಣು ಬ್ರಹ್ಮದೇವರಿಗಿಂತ ಎಷ್ಟು ದೊಡ್ಡದಾಗಿದ್ದಾನೆ? ಅನಂತ ಪಡ್ಡು. ಹಾಗೆ ಅನಂತ ಬ್ರಹ್ಮದೇವರು ಬಂದರೆ, ಅನಂತ ಬ್ರಹ್ಮದೇವರು ಇದ್ದಾರಾ ಇಲ್ವ? ಇದ್ದಾರಾ ಇಲ್ವ? ಫಸ್ಟು ಇದ್ದಾರೆ. ಯಾತಕ್ಕೆ? ಈಗಾಗಲೇ ಅನಾದಿ ಕಾಲದಿಂದ ಬ್ರಹ್ಮದೇವರು ಮುಕ್ತರಾಗ್ತಾನೇ ಇದ್ದಾರೆ, ಮುಕ್ತ ಬ್ರಹ್ಮರಿದ್ದಾರೆ, ಮುಂದೆ ಬರ್ತಾರೆ. ಅವರೆಲ್ಲ ಸೇರಿ ಅನಂತ ಆಯ್ತಾ ಇಲ್ಲ? ಅನಂತ ಬ್ರಹ್ಮರನ್ನು, ಅನಂತ ರುದ್ರಾದಿಗಳನ್ನು ಎಲ್ಲರನ್ನು ಒಟ್ಟಿಗೆ ಜಾಯಿನ್ ಮಾಡಿದರೂ ಕೂಡ ವಿಷ್ಣು ಮಹಾತ್ಮ ಎಷ್ಟಿರುತ್ತೆ? ಮತ್ತು ಅನಂತವಾಗಿಯೇ ಇರುತ್ತೆ. ಇದು ದೇವರ ಮಹಿಮೆ. ಅವ ನಮಗೇನಾಗುತ್ತೆ ದೇವರಲ್ಲಿ? ಆಗ ಭಕ್ತಿ ಜಾಸ್ತಿ ಆಗುತ್ತೆ. ಒಬ್ಬ ಕಂಪೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಇನ್ಕಂಪೇರಬಲ್. ಏನಾದ್ರು ಕಂಪ್ಯಾರಿಸನ್ ಕೊಟ್ಟರೆ ಯಾತಕ್ಕೆ ಕೊಟ್ಟಿತ್ತು ಅಂದರೆ, ಮಹಾತ್ಮ್ಯ ಸೂಚನಾರ್ಥಾಯಕ್ಕೆ ಉದಾಹರಣ ಮೀರಿತು. ಮಹಾತ್ಮ್ಯ ಅರ್ಥವಾಗಲಿ ಅಂತ ಉದಾಹರಣೆ ಹೇಳಿದ್ದೆ ಹೊರತು ನಿಜವಾಗಲೂ ಏನು ಹೇಳಬೇಕು ವ್ಯತ್ಯಾಸ ಇಲ್ಲ. ಉದಾಹರಣೆಗೆ ಬ್ರಹ್ಮದೇವರು ಇಲ್ಲಿಟ್ಕೊಂಡು ಇಲ್ಲಿ ಇಲ್ಲಿದ್ದಾರೆ, ವಿಷ್ಣುವಿನ ಅಲ್ಲಿ ಹೇಳ್ತೀವಿ ಅಂತ ತಿಳ್ಕೊಬೋಣ. ವಿಷ್ಣು ಅಲ್ಲಿದ್ದಾರೆ ಅಂತೇಳಿ ನಮಗೇನು ಗೊತ್ತಾಯ್ತು ಈಗ ವ್ಯತ್ಯಾಸ ತುಂಬ ಆಯಿತು. ಆದರೆ ವಿಷ್ಣು ಅಲ್ಲಿಲ್ಲ, ಎಲ್ಲಿದ್ದಾನೆ? ಅನಂತ ಮೇಲಿದ್ದಾನೆ. ಮತ್ತು ಅಲ್ಲಿಗೆ ಬರೆದಿದ್ದು ಹಾಗಿದ್ದರೆ ಅಂತ ಕೇಳಿದರೆ ಅರ್ಥ ಆಗ್ಲಿಕ್ಕಷ್ಟೇ, ಗೊತ್ತಾಯ್ತಾ? ಆ್ಯಕ್ಚುಲಿ ಬರಲಿಕ್ಕೆ ಬರೋದಿಲ್ಲ, ಅರ್ಥ ಹೇಳಿ ಏನು ಮಾಡಬೇಕಾಗ? ಯಾವುದೇ ಒಂದು ವಸ್ತುವನ್ನು ಇಟ್ಟು ಮೇಲೆ ವಿಷ್ಣುನ ತೋರಿಸ್ಬೇಕಾದ್ರೆ ಏನು ಮಾಡಬೇಕು? ಜಾಗನೇ ಇಲ್ಲ ತೋರಿಸ್ಲಿಕ್ಕೆ, ಅಷ್ಟು ಮೇಲಿದ್ದಾನೆ ಪರಮಾತ್ಮ. ಆದರೆ ಒಂದು ಕಡೆ ತೋರಿಸ್ಬೇಕು ನಾವು, ಯಾತಕ್ಕೆ? ಡಿಫ್ರೆನ್ಸ್ ತೋರಿಸ್ಲಿಕ್ಕಷ್ಟೇ. ಈಗ ಬ್ರಹ್ಮದೇವರು ಇಲ್ಲಿದ್ದಾರೆ ಅಂತ ತಿಳ್ಕೊಬೋಣ. ಮಹಾಲಕ್ಷ್ಮಿ ಇಲ್ಲಿದ್ದಾರೆ, ವಿಷ್ಣು ಅಲ್ಲಿದ್ದಾರೆ, ಆ ಥರ ತೋರಿಸ್ಬೇಕು. ಆಮೇಲೆ ರುದ್ರದೇವರು ಇಲ್ಲೇ ಇದ್ದಾರೆ, ಬ್ರಹ್ಮದೇವರು ರುದ್ರದೇವರು ಇಲ್ಲೇ ಇದ್ದಾರೆ, ಆಮೇಲೆ ಇಂದ್ರದೇವರು ಇಲ್ಲಿದ್ದಾರೆ ಅಷ್ಟೇ. ಇಷ್ಟಿಷ್ಟೇ ಗ್ರಾಫ್ ಬರುತ್ತೆ, ವಿಷ್ಣು ಬಂದಾಗ ಗ್ರಾಫ್ ಎಲ್ಲೋ ಹೋಗ್ಬಿಡೋದು. ಅರ್ಥ ಆಯ್ತಾ? ಅದು ಗ್ರಾಫ್ನಲ್ಲಿ ತೋರಿಸ್ಬೇಕು ಅಂದರೆ ಟಾಪ್ ಮೋಸ್ಟ್ ಇದರಲ್ಲಿ ತೋರಿಸ್ಬೇಕಷ್ಟೇ, ಇಲ್ಲ ಗ್ರಾಫೇ ಆಗೋದಿಲ್ಲ. ಆದ್ದರಿಂದ ಮಹಾತ್ಮ್ಯ ಸೂಚನಾರ್ಥಾಯ ಹಿ ಉದಾಹರಣ ಮೀರಿತಂ, ಅದನ್ನೇ ದ್ವಾದಶಸ್ತೋತ್ರದೊಳಗೆ ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ನೈವೋತಾಪರು ಗೃಢಂತೋಂತಂ ಯದ್ಗುಣಾನ ಅಜಾದಯ. ಮಹಾಲಕ್ಷ್ಮಿಯಿಂದ ಪ್ರಾರಂಭ ಮಾಡಿ ಎಲ್ಲ ದೇವತೆಗಳು ಒಟ್ಟಾಗಿ ಒಂದೇ ಕೆಲಸ ಇಟ್ಕೊಂಡು ವಿಷ್ಣುವಿನ ಗುಣಗಳನ್ನು ಎಣಿಸ್ಲಿಕ್ಕೆ ಅಂತ ಹೊರಟ್ರೆ ಅನಾದಿ ಕಾಲದ ಅನಂತ ಕಾಲದವರೆಗೂ ಎಣಿಸಿದ್ರು ಕೂಡ ಏನಾಗೋದಿಲ್ಲ, ಒಂದು ಗುಣ ಪೂರ್ತಿ ಮುಗಿಯೋದಿಲ್ಲ. ಅಂಥ ಗುಣ ಎಷ್ಟಿವೆ? ಅನಂತ ಇದೆ. ಆಗ ಹರಿಸರ್ವೋತ್ತಮತ್ವ ಅಂದರೆ ಆಗ ಗಟ್ಟಿಯಾಗುತ್ತೆ. ಅದು ಬಿಟ್ಟು ಸುಮ್ಮನೆ ಜಸ್ಟ್ ಗ್ರೇಟ್ ಅಂತ ಹಿಡ್ಕೊಂಡ್ರೆ ಅದು ಹರಿಸರ್ವೋತ್ತಮತ್ವ ಅಲ್ಲ. ವಿಶಿಷ್ಟಾದ್ವೈತಗಳು ಹರಿಸರ್ವೋತ್ತಮತ್ವ ಒಪ್ತಾರೆ, ಇಂಥ ಸರ್ವೋತ್ತಮತ್ವ ಒಪ್ಪೋದಿಲ್ಲ, ಅವರು ಇಷ್ಟು ಗ್ರೇಟ್ ಅಂತ ಒಪ್ಪೋದಿಲ್ಲ. ಅದರಿಂದ ಏನಾಯ್ತು, ಅಲ್ಲಿಗೆ ವಿಷ್ಣು ಸರ್ವೋತ್ತಮತ್ವ ನಿಜವಾಗಲೂ ಅದ ನಿಜವಾದ ಸರ್ವೋತ್ತಮತ್ವ ಒಪ್ಪದಂತೆ ಆಗೋದಿಲ್ಲ. ಮಹಾತ್ಯ ಸೂಚನಾರ್ಥ ಇವೆಲ್ಲ ಶ್ಲೋಕ ಎಲ್ಲರೂ ಬಾಯ್ಪಾಠ ಮಾಡ್ಬೋದು, ಗೊತ್ತಾಯ್ತಾ? ಎಲ್ಲ ಸುಖವಾಗಿ ಮಹಿಮೆ ಹೇಳ್ಬೋದು ದೇವರು. ತತ್ಸಮೋಹ್ಯಧಿಕೋ ವಾಪಿ ನಾಸ್ತಿ ಕಶ್ಚಿತ್ ಕದಾಚನ ಏತೇನ ಸತ್ಯವಾಕ್ಯೇನ ತಮೇವ ಪ್ರವಿಶಾಮ್ಯಹಂ ಇತ್ಯಾದ್ಯಾಹ. ಇದೆಲ್ಲ ಬಂದಿರೋದು ಎಲ್ಲಿ? ಸ್ಕಂದ ಪುರಾಣದೊಳಗೆ. ಅದು ಶಿವರ ಸರ್ವತ್ವ ಅಂತ ಹೇಳೋ ಪುರಾಣ, ನೀವೇ ಒಪ್ಪಿರೋ ಪುರಾಣ. ಅದರಲ್ಲಿ ರುದ್ರ ಮಹೇಂದ್ರ ಅಲ್ಲಿ ಶುರು ಮಾಡಿಬಿಟ್ಟು ರುದ್ರದೇವರಿಗೆ ಎಲ್ಲೋ ಹಾಕಿದ ಮೇಲೆ ಇನ್ನು ನಿಮ್ಮ ಗ್ರಂಥಕ್ಕೆ ವಿರೋಧ ಬಂತಲ್ಲ. ಆದರೆ ಆ ರೀತಿ ವಿಷ್ಣು ಸರ್ವತ್ವದ ವಿರೋಧ ಎಲ್ಲೆಲ್ಲೂ ಬರೋದೇ ಇಲ್ಲ, ಅದನ್ನೆಲ್ಲ ತಿಳ್ಕೊಂಡಿರ್ಬೇಕು. ತತ್ಸಮೋ ಹ್ಯದಿ ಕೋವಾಪಿ ನಾಸ್ತಿ ಕಶ್ಚಿತ್ ಕದಾಚನ ತತ್ಸಮಃ. ವಿಷ್ಣುವಿಗೆ ಸಮನಾಗಲಿ ಅಧಿಕಃ ವಾಪಿ ಅಧಿಕನಾದವನಾಗಲಿ ನಾಸ್ತಿ ಈಗಿಲ್ಲ, ಕಶ್ಚಿತ್ ಯಾರೂ ಇಲ್ಲ, ಕದಾಚನ ಯಾವಾಗಲೂ ಇರೋದಿಲ್ಲ. ಯಾರೋ ಒಬ್ಬನಿರ್ತಾನೆ ಗುಂಡ, ಯಾರೂ ಫೇಸ್ ಮಾಡೋಕ್ಕಾಗಿಲ್ಲ, ಆಗ ಯಾರೂ ಇಲ್ಲ, ಇನ್ನೊಬ್ಬನು ಯಾರು ಬಂದ ಹೊಡೆದಾಗಿಬಿಟ್ಟ ಆಗಿಲ್ಲ. ಇನ್ನೊಂದು ಕಾಲಕ್ಕೆ ಹೋದ ಅವನು. ಆದರೆ ವಿಷ್ಣು ಸರ್ವತ್ವತ್ವ ಮಾತ್ರ ಯಾವ ಕಾಲಕ್ಕೂ ಹೋಗೋದಿಲ್ಲ, ಎಲ್ಲೂ ಹೋಗೋದಿಲ್ಲ. ಏತೇನ ಸತ್ಯವಾಕ್ಯೇನ ತಮೇವ ಪ್ರವಿಶಾಮ್ಯಹಂ. ಇದು ಸತ್ಯವಾಕ್ಯ ಇದು. ಆದ್ದರಿಂದ ಇದನ್ನು ಸರಿಯಾಗಿ ತಿಳ್ಕೊಂಡ್ಬಿಟ್ಟು ಎಲ್ಲಿಗೆ ಹೋಗ್ತೀವಿ ನಾವೀಗ? ತಮೇವ ಪ್ರವಿ ಅವ್ರ ಹತ್ರನೇ ಹೋಗಿಬಿಡ್ತೇವೆ. ಆದ್ದರಿಂದ ಮೋಕ್ಷ ಕೊಡಿಸ್ತಕ್ಕಂಥ ಜ್ಞಾನ ಇದು. ವಿಷ್ಣು ಸರ್ವತ್ವತ್ವ ಜ್ಞಾನದಿಂದ ಏನು ಬರುತ್ತೆ? ಮೋಕ್ಷ ಪ್ರಾಪ್ತಿ. ತತ್ ಕಥಂ ಇತ್ಯತಃ ತಥಾಹಿ. ಅದು ಹೇಗೆ ಅಂದರೆ ಎಷ್ಟು ಇದನ್ನು ಪ್ರಮೇಯ ದೀಪಿಕ. ತದ್ಗ್ರಂಥೆ ಇತ್ಯುಕ್ತ ಪ್ರದರ್ಶನಾಯ ಸೇವೆ ಇತ್ಯುಕ್ತಂ ನ್ಯಾಪೋಹೋ ಸಂಜ್ಞಾ ಛಂದಸೋರ್ ಬಹುಲಂ ಇತಿ ಜಾಹ್ನವಿ ಇತಿ ಹ್ರಸ್ವಃ. ಅಲ್ಲೇನಾಗಿದೆ, ಜಾಹ್ನವಿ ಸೂರ್ಯಕನ್ಯೆಯು ಅಂತ, ಜಾಹ್ನವಿ ಸೂರ್ಯಕನ್ಯೆಯು ಅಂತ ಆಗಬೇಕಾಗಿತ್ತು, ಯಾಕಾಗಲಿಲ್ಲ ಅಂದರೆ ಸೂತ್ರದ ಪ್ರಕಾರ ಜಾಹ್ನವಿ ಸೂರ್ಯಕನ್ಯೆಯು ಅಂತ ಏನಾಯ್ತದ ಹ್ರಸ್ವ ಆಯ್ತು, ದೀರ್ಘ ಆಗಿರೋ ಹ್ರಸ್ವ ಆಯ್ತು. ಆ ರೀತಿ ತುಂಗಾಭದ್ರ ಎರಡು ಸೇರಿ ಏನಾಗಬೇಕು? ತುಂಗಾಭದ್ರ ಆಗಬೇಕು. ಏನಾಯ್ತದ ತುಂಗಭದ್ರ ಅಂತ, ಈ ಸೂತ್ರನೇ ಅದು. ಕೃಷ್ಣವೇಣಿ, ಕೃಷ್ಣ ಬೇರೆ ವೇಣಿ ಬೇರೆ, ಎರಡು ನದಿ ಸೇರಿ ಏನಾಗುತ್ತದ ಕೃಷ್ಣವೇಣಿ ಅಂತ ಆಗುತ್ತೆ. ಕೃಷ್ಣಾವೇಣಿ ಆಗಲಿಲ್ಲ, ಕೃಷ್ಣವೇಣಿ. ಅದೇ ರೀತಿ ಜಾಹ್ನವಿ ಸೂರ್ಯಕನ್ಯಾ ಅಂಬೋದು ಏನಾಯ್ತು? ಜಾಹ್ನವಿ ಸೂರ್ಯಕನ್ಯಾ, ಜಾಹ್ನವಿ ಸೂರ್ಯಕನ್ಯಾ. ಅದಕ್ಕೆ ಇತಿ ಜಾನ್ ಹರ್ಸ್ವ ಆಚಾರ್ಯ ಅದು ಹೇಳಬೇಕು. ದೇವಕಿ ನಂದನ ಸುಂದರ ರೂಪ ಅಂತ ಹೇಳಿ ದೇವಕೀ ನಂದನ ಅಂತ ಹೇಳಬೇಕು. ದೇವಕಿ ನಂದನ ಅಂದರೂ ಸರಿ, ದೇವಕಿ ನಂದನ ಅಂದರೂ ಸರಿ. ಈ ಸೂತ್ರದ ಪ್ರಕಾರ ಹ್ರಸ್ವ ಅಂದ್ರೇನು? ಜಾಹ್ನವಿ ದೀರ್ಘ, ಜಾಹ್ನವಿ ಏನದು ಹ್ರಸ್ವ. ಜಾಹ್ನವಿ ಈಕಾರ ಅಂತ, ಜಾಹ್ನವಿ ಇಕಾರ ಅಂತ. ಜ್ಞಾಪೋ ರೀತಿ ನೀ ಬಂತಸ್ಯ ಆಬಂತಸ್ಯ ಚ ಹ್ರಸ್ವೋ ಭವತಿ ಸಂಜ್ಞಾ ಛಂದಸೋ ವಿಷಯ ಇತಿ. ಈ ಬರಲಿ ಆನೆ ಬರಲಿ ಹ್ರಸ್ವ ಆಗುತ್ತೆ. ತುಂಗಾಭದ್ರ ಆ ಇದೆ, ಅದೇ ರೀತಿ ಜಾಹ್ನವಿ ಈ ಇದೆ. ಆ ಮತ್ತು ಈ ಏನೇ ಬಂದರೂ ಕೂಡ ಸಮಾಸದಲ್ಲಿ ಬಂದಾಗ ಏನಾಗುತ್ತದೋ ಹ್ರಸ್ವ ಆಗುತ್ತೆ. ಷಷ್ಠಿ ತೃತೀಯಾದಿ ತೃತೀಯಪಾದಿಯ ಸೂತ್ರಾರ್ಥ ಎಲ್ಲಿದೆ ಸೂತ್ರ ವಿಷಯ ಹೇಳಿದರು. ರೇವತಿ ಪುತ್ರ ಇತ್ಯಾದಿ. ಅದು ನೋಡಿ, ರೇವತಿ ಇನ್ನೊಂದು ಎಕ್ಸಾಂಪಲ್. ರೇವತಿ ಪುತ್ರ ಅಂತಾಗಲಿಲ್ಲ, ರೇವತಿ ಪುತ್ರ. ಇದೆಲ್ಲ ದೃಷ್ಟಾಂತಗಳು. ಇತ್ಯಾದವು ಇವ ಜಾಹ್ನವಿ ಸೂರ್ಯಕನ್ಯೆಯೋ ರೀತಿ ಹ್ರಸ್ವ ಇತ್ಯರ್ಥ. ಇನ್ನೊಂದು ವಾಕ್ಯ ಇದೆ, ಎಷ್ಟು ಇಂಪಾರ್ಟೆಂಟ್ ನೋಡಿ. ತತ್ರೈವ ಶಿವಂ ಪ್ರತಿ ಮಾರ್ಕಂಡೇಯ ವಚನಂ. ಅದೇ ಸ್ಕಂದ ಪುರಾಣದಲ್ಲಿ ಶಿವನನ್ನು ಕುರಿತು ಮಾರ್ಕಂಡೇಯರು ಹೇಳ್ತಾ ಇದ್ದಾರೆ. ಮಾರ್ಕಂಡೇಯ ಮನುಗಳು ಶಿವನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸಂಸಾರಾರಣವ ನಿರ್ಮಗ್ನ ಇದಾನಿ ಮುಕ್ತಿಮೇಷ್ಯಸಿ ಇತ್ಯಾದಿ. ಪಾದ್ಮೇ ಶೈವೇ ಸಂಸಾರಾರವ ನಿರ್ಮಗ್ನ ಇದಾನಿ ಮುಕ್ತಿಂ ಏಷ್ಯಸಿ. ರುದ್ರದೇವರು ಸ್ತೋತ್ರ ಮಾಡ್ತಾ ಮಾರ್ಕಂಡೇಯರು ಹೇಳ್ತಾರೆ, ಸ್ವಾಮಿ ರುದ್ರದೇವರೇ ಸಂಸಾರ ಸಮುದ್ರದಿಂದ ಬಿಡುಗಡೆ ಹೊಂದಿಬಿಟ್ಟು ಮುಕ್ತಿ ಹೋಗ್ತಾ ಇದ್ದೀರಿ ಅಂತ ಸ್ತೋತ್ರ ಮಾಡ್ತಾ ಇದ್ದ. ಅಂದರೆ ರುದ್ರದೇವರು ಏನಾಗಿದ್ದರು ಅಂತಾಯ್ತು? ಸಂಸಾರದಲ್ಲಿದ್ದರು, ಸಂಸಾರಾರವ ನಿರ್ಮಗ್ನ, ಸಂಸಾರ ಸಮುದ್ರ ಮುಳುಗಿದ್ರಿ, ಈಗ ಮುಂದೆ ಹೋಗ್ತಾ ಇದ್ದೀರಿ ಅಂತ ಹೇಳಿದರು. ಅಂದಮೇಲೆ ಮೊದಲು ಸಂಸಾರ ಇತ್ತಂತಾಯ್ತಲ್ಲ, ಲಕ್ಷ್ಮೀನಾರಾಯಣರಿಗೆ ಏನಿಲ್ಲ, ಅವ್ರು ಯಾರು ಅವರಿಬ್ಬರು ಕೂಡ ನಿತ್ಯ ಮುಕ್ತರು ಅದನ್ನು ತಿಳಿದಕ್ಕೆ ಮುಕ್ತಿ ಮೇಷಸಿ ಇತ್ಯಾದಿ. ಇನ್ನೊಂದಿದೆ, ಪಾದ್ಮೆ ಶೈವೆ ಮಾರ್ಕಂಡೇಯ ಕಥಾ ಪ್ರಬಂಧೆ ಶಿವಾನ್ ನಿಷಿಧ್ಯ ವಿಷ್ಣೋರೇವ ಮುಕ್ತಿ ಮಾಹಾ. ಪಾದ್ಮೆ ಶೈವೆ ಮಾರ್ಕಂಡೇಯ ಕಥಾ ಪ್ರಬಂಧೆ ಶಿವಾನ್ ನಿಷಿಧ್ಯ ವಿಷ್ಣೋರೇವ ಮುಕ್ತಿ ಮಾಹಾ. ಪದ್ಮಪುರಾಣದಲ್ಲಿ ಬರುತ್ತೆ ಅಂತ ಇನ್ನೊಂದು ವಾಕ್ಯ ಹೇಳಿ. ಪದ್ಮಪುರಾಣ ಕೋಟ್ ಮಾಡಿದ ತಕ್ಷಣ ಪ್ರಶ್ನೆ ಮಾಡ್ತಾನೆ ನೋಡು. ಪದ್ಮಪುರಾಣ ಸಾತ್ವಿಕ ಪುರಾಣ, ತಾಮಸ ಪುರಾಣ ಅಲ್ಲದು. ಮತ್ತೆ ಅದನ್ನು ನೀವು ಕೋಟ್ ಮಾಡ್ತಿರಲ್ಲ ಅಂದರೆ ಶೈವೆ ಅಂತ ಹೇಳಿದರು. ಪದ್ಮಪುರಾಣದಲ್ಲಿ ಶೈವ ಭಾಗ ಅಂತಿದೆ. ಪದ್ಮಪುರಾಣ ಎಲ್ಲ ಪುರಾಣದಲ್ಲೂ ಯಾವ ಭಾಗ ಇರುತ್ತೆ? ಪ್ರಧಾನವಾಗಿ ಸಾತ್ವಿಕ ಇದ್ದರೂ ಬೇರೆ ಬೇರೆ ಭಾಗ ಇರುತ್ತೆ. ಅದರಲ್ಲಿ ಶಿವಸರ್ವತ್ವ ಭಾಗ ಬರುತ್ತೆ ಪದ್ಮಪುರಾಣದೊಳಗೆ. ಅದು ಮಾರ್ಕಂಡೇಯ ಕಥಾ ಪ್ರಬಂಧೆ. ಮಾರ್ಕಂಡೇಯರ ಕಥೆ ಹೇಳೋ ಪ್ರಸಂಗ. ಅಲ್ಲೇನಾಗಿದೆ ಅಂದರೆ, ಮಾರ್ಕಂಡೇಯ ರುದ್ರದೇವರು ಕೂಡ ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿ ಏನು ಕೇಳ್ತಾರೆ, ಏನು ಬರಬೇಕು ಅಂತ ಕೇಳಿದರೆ ಮೋಕ್ಷ ಬೇಕು ಅಂತ ಕೇಳ್ತಾರೆ. ಆಗ ರುದ್ರದೇವರು ಹೇಳ್ತಾರೆ, ಆ ವಾಕ್ಯ ಕೊಡ್ತಾರೆ, ಶಿವಾನ್ ನಿಷಿದ್ಧ ವಿಷ್ಣೋರೇವ ಮುಕ್ತಿ ಮಾಹಾ. ಶಿವನಿಂದ ಮುಕ್ತಿ ಸಿಗೋದಿಲ್ಲ. ಯಾರಿಂದ ಮುಕ್ತಿ ಸಿಗುತ್ತೆ ಅಂದರೆ ವಿಷ್ಣುವಿನಿಂದಲೇ ಅಂತ ಯಾರು ಹೇಳ್ತಾರೆ, ರುದ್ರದೇವರೇ ಹೇಳ್ತಾರೆ ಆ ವಾಕ್ಯ ನೋಡಿ. ಅಹಂ ಭೋಗ ಪ್ರದೋ ವತ್ಸ ಮೋಕ್ಷದ ಸ್ವಜನಾರ್ದನ ಇತ್ಯಾದಿ. ವತ್ಸ ನಿಂಗು ಮಗು ಮಾರ್ಕಂಡೇಯರೇ, ಅಹಂ ಭೋಗ ಪ್ರಧಾನ, ಭೋಗ ಕೊಡ್ತೇನೆ ಹೊರತು ಮೋಕ್ಷದಷ್ಟು ಜನಾರ್ದನ, ಮೋಕ್ಷ ಕೊಡೋ ಶಕ್ತಿ ನನಗಿಲ್ಲ ಅಂತ ಹೇಳ್ತಾರೆ. ಮೋಕ್ಷ ಕೊಡೋರು ಇಲ್ಲ ಅಂತ ಅಷ್ಟು ಹೇಳೋದಿಲ್ಲ. ಯಾರು ಕೊಡ್ತಾರೆ ಅಂತ ಹೇಳ್ತಾರೆ, ವಿಷ್ಣು ಕೊಡ್ತಾರೆ ಅಂತ ಹೇಳ್ತಾರೆ. ಯಾರು ಒಪ್ಕೊಂಡಿದ್ದು, ರುದ್ರದೇವರೇ ಒಪ್ಕೊಂಡಿದ್ದು. ಇನ್ನೇನು ಬೇಕಾದಕ್ಕೆ ಆ ರೀತಿ ಎಲ್ಲರೂ ವಿಷ್ಣು ಹೇಳಿದ್ದಾನ, ಎಲ್ಲರೂ ಹೇಳಿ ಎಲ್ಲೆಲ್ಲ ಆ ರೀತಿ ಹೇಳಿಲ್ಲ, ನಾನು ಮೋಕ್ಷ ಕೊಡ್ತೇನೆ ಅಂತಲೇ ಹೇಳ್ತಾನೆ. ಅದೆಲ್ಲ ಇದೆಲ್ಲ ಯೋಚನೆ ಮಾಡ್ತಾ ಹೋದಷ್ಟು ಏನಾಗುತ್ತಾಗ, ಅದು ಜಿಜ್ಞಾಸೆ ಅಂದರೆ ಅದೇ ಅಥಾತೋ ಬ್ರಹ್ಮ ಜಿಜ್ಞಾಸೆ. ಸರಿಯ ಪರೀಕ್ಷೆ ಮಾಡಿ 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 ಏನು ತಿಳ್ಕೋಬೇಕು, ಪರಿಸರದ್ದು ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಯಾವ ಕಾಲಕ್ಕೂ ಏನಾಗೋದಿಲ್ಲ, ಅದು ದಾರಿ ತಪ್ಪೋದೇ ಇಲ್ಲ. ಅಹಂ ಭೋಗ ಪ್ರದೋ ವತ್ಸ ಮೋಕ್ಷದಷ್ಟು ಜನಾರ್ದನ ಇತ್ಯಾದಿ. ಇದೊಂದು ವಾಕ್ಯ ಬಂತು. ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಇನ್ನು ಗೊಂದಲ ಯಾತಕ್ಕೆ ಅಂತ ಕೇಳ್ತಾರೆ. ಸಮ ಬ್ರಹ್ಮ ವಿರೋಧಾಚ್ಯ. ಮತ್ತು ಅದೇ ರೀತಿ ಬ್ರಹ್ಮಪುರಾಣ ಇದೆ, ಬ್ರಹ್ಮಪುರಾಣದಲ್ಲೂ ಕೂಡ ಇದೇ ರೀತಿ ವಿರುದ್ಧವಾದ ಮಾತುಗಳಿವೆ ಅಂತ ಹೇಳಿಬಿಟ್ರು. ಅದನ್ನು ಕೋಟ್ ಮಾಡಲಿಲ್ಲ ನಾ, ಅದು ಆಚಾರ್ಯ ಎಲ್ಲಿ ಕೋಟ್ ಮಾಡಿದ್ದಾರೆ, ಭಾಷೆದಲ್ಲಿ ಕೋಟ್ ಮಾಡಿದ್ದಾರೆ, ಅದನ್ನು ರೆಫರ್ ಮಾಡ್ತಾರೆ. ಟೀಕೆ ಅಲ್ಲೇ ನೋಡಿಬಿಡಿ ಅಂತೆ. ತತ್ರೈವ ಸ್ಕಾಂದೇಯವ ಶಿವಾತ್ ಮುಕ್ತಿಂ ನಿಷಿಧ್ಯ ಇತಶ್ಚನ ಪುರಾಣೋಕ್ತಂ ಶಿವಾದೇ ಉತ್ಕೃಷ್ಟತ್ವಂ ಗ್ರಾಹ್ಯಮಿತ್ಯತಃ ಸಮೇತಿ. ಸಮಂ ಶೈವ ವೈಷ್ಣವ ಪಕ್ಷಯೋ. ಒಂದು ಪದ್ಮಪುರಾಣ ಏನದು ಸಾತ್ವಿಕ, ಸ್ಕಂದ ಪುರಾಣ ಏನದು ತಾಮಸ, ಈ ಬ್ರಹ್ಮಪುರಾಣ ಇದೆ ಅದೇನದು ರಾಜಸ, ಅದು ಇನ್ ಬಿಟ್ವೀನ್ ಅದು. ಅದರಲ್ಲೂ ಹಾಗೆ ಬಂದಿದೆ, ಏನಂತ ಬಂದಿದೆ, ಶಿವಾದಿಗಳು ಸರ್ವೋತ್ತಮರಲ್ಲ ವಿಷ್ಣುವೇ ಸರ್ವೋತ್ತಮ ಅಂತ ಬಂದಿದೆ. ಎಲ್ಲಿ ನಾಹಂ ನ ಶಿವೋ ಅನ್ನೇಚ ಇತ್ಯಾದಿ ತದ್ವಚನಂ. ಬ್ರಹ್ಮಾದಿ ದೇವತೆಗಳು ಹೇಳ್ತಾರೆ, ನಾನಾಗಲಿ ಶಿವನಾಗಲಿ ಮೋಕ್ಷ ಕೊಡೋರಲ್ಲ ಅಂತ ಹೇಳ್ಬಿಡ್ತಾರೆ. ಈಗ ಎಲ್ಲರೂ ರೂಲ್ಡ್ ಔಟ್ ಆಗಿ, ಬೇರೆ ಯಾವ ದೇವತೆಗಳು ಕೂಡ ಏನಾಗಲಿಲ್ಲ, ಈಗ ಮೋಕ್ಷ ಕೊಡೋರಲ್ಲ. ಅದು ಭಾಗವತ ಪುರಾಣದ ಇಲ್ಲಿ ಇಲ್ಲಿ ಅದು ಅನೇಕ ಹಂತ, ಅದು ಈಗಾಗಲೇ ಸಾಧನೆ ಮುಂದೋಗಿರೋ ಹಂತ ಇದು, ಆಗ ಆರಂಭದ ಹಂತ. ಆಗ ಕೇಳಿದರು, ಆಗ ಉತ್ತರ ಕೊಟ್ಟರು, ಕೊಡೋದಿಲ್ಲ ಅಂತ ಹೇಳಿದರು, ಕೊಡೋ ಶಕ್ತಿ ನನಗಿಲ್ಲ ಅಂತ ಹೇಳಿದರು. ಗೊತ್ತಾಯ್ತು, ಒಬ್ಬರದೇ ಕಥೆ. ಅವನೇ ಪಿ ಯು ಸಿ ಓದ್ತಾನೆ ಅಂತ ಹೇಳಿದರೆ, ಈಗ ಎಮ್ ಎಸ್ ಸಿ ಓದ್ತಾನೆ ಅಂತ ಕೇಳಿದರೆ, ಆಗ ಮುಗಿಸಿ ಈ ಸ್ಟೇಜಿಗೆ ಬಂದಿದ್ದಾರೆ ಅಂತ ಅರ್ಥ. ಈ ಸ್ಟೇಜಲ್ಲಿ ಮಾತಾಡೋದು ಅದು ಮಾರ್ಕಂಡೇಯರ ಸ್ಟೇಜ್ ಅನೇಕ ಇದೆ. ಮೊದಲು ಹುಟ್ಟಿದಾಗ ಏನಿತ್ತು ಅವರಿಗೆ, ಆಯುಷ್ಯ ತುಂಬ ಕಡಿಮೆ ಇತ್ತು. ಆಮೇಲೆ ಏನು ಬಂತು, ಆಯುಷ್ಯ ಬಂತು. ಆಮೇಲೆ ತಪಸ್ ಶುರು ಮಾಡಿದರು, ಇಬ್ಬರು ವರ ಕೇಳಿದರು, ಕೊಡೋದಿಲ್ಲ ಅಂತ ಹೇಳಿದರು. ಆಮೇಲೆ ಇಲ್ಲಿ ಬಂದರು, ಬಿಟ್ಟು ಯಾರು ಮೇಲಕ್ಕೆ ಹೋದರು, ಅವಾಗ ಅವ್ರು ಕೇಳೋ ವರ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು. ಡಿಫ್ರೆಂಟ್ ಸ್ಟೇಜಸ್ಸು, ಊಟ ಕೂತಾಗ ಎಲ್ಲ ಬೇಕೋತಾರೆ, ಬುಗೆ ಹೊತ್ತಿಗೆನಂತಾರೆ ಅಲ್ಲ ಸಾಕು ಅಂತಾರಲ್ಲ, ಹಾಗೆ ಕೊನೆಯ ಸ್ಟೇಜ್ ಅದು. ಅದನ್ನು ಮೊದಲೇ ಆದ್ಬಿಟ್ರೆ ಬಂದಿದ್ದಾಗುತ್ತೆ. ವೇದಶ್ಚ ಇತಿಹಾಸಾದಿ ಅವಿರೋಧೇನ ಯೋಜ್ಯ ಯದಿ ವಿದ್ಯಾತಿಥಿ ವಚನಾತ್. ಆಗೊಂದು ಪ್ರಶ್ನೆ ಹಾಕ್ಕೊಂಡ್ರು, ನೀವೆಲ್ಲ ಪುರಾಣ ಕೋಟ್ ಮಾಡ್ತಾ ಇದ್ದೀರಿ, ವೇದಾರ್ಥ ಬೇಕಲ್ಲ ಅಂತ ಕೇಳಿದರೆ, ವೇದಾರ್ಥ ಮಾಡೋಕ್ಕಾರೆ ಏನು ಬೇಕು ನಮಗೆ, ಇತಿಹಾಸ ಪುರಾಣಗಳ ಹೆಲ್ಪ್ ಬೇಕು ಅಂತ ಹೇಳಿದ್ದಾರೆ. ಪುರಾಣ ಕೋಟ್ ಮಾಡಿದ್ದು ಬೇಷ್ಟ. ತುಂಬ ಜನಕ್ಕೆ ಇವತ್ತು ಆಕ್ಷೇಪ, ಆಚಾರ ಮೇಲೆ ಆಕ್ಷೇಪ ಮಾಡ್ತಾರೆ ಬೇರೆ ಮತದವರೆಲ್ಲ, ಏನಂತ ಅವರು ಭಾರತ ಪುರಾಣ ಭಾರಿ ಕೋಟ್ ಮಾಡ್ತಾರೆ ಮಧ್ವಾಚಾರ್ಯರು ಅಂತ ಹೇಳ್ತಾರೆ. ಆಚಾರ್ಯ ಯಾತಕ್ಕೆ ಕೋಟ್ ಮಾಡ್ತಾರೆ ಅಂದರೆ, ಪುರಾಣನೇ ಹೇಳಿದೆ ಇತಿಹಾಸ ಪುರಾಣಗಳ ಹೆಲ್ಪ್ ತೊಗೊಳ್ಳೋದೇನೆ, ಏನಾರ್ಥ ಏನು ಮಾಡಬಾರ್ದು, ವೇದಾರ್ಥ ಮಾಡಬಾರ್ದು ಅಂತ. ಅಂದಮೇಲೆ ಆಚಾರ್ಯ ಸರಿಯಾಗಿ ಮಾಡಿದ್ದಾರೆ ಕೆಲಸ. ಇವ್ರು ಯಾಕೆ ಕೋಟ್ ಮಾಡಲಿಲ್ಲ ಗೊತ್ತಾ, ಬೇರೆಯವರು ಅವ್ರಿಗೆ ಕೋಟ್ ಮಾಡಿದ್ರೆ ಅಪೋಸಿಟ್ ಆಗುತ್ತೆ ಅವರಿಗೆ, ಅದು ಕೋಟ್ ಮಾಡೋಕ್ಕೆ ಹೋಗಲೇ ಇಲ್ಲ, ಅದಕ್ಕೆ ಹರಟೆ ಹೊಡ್ಕೊಂಡು ಹೋದ್ರೆ ಹೊರತು ಕೋಟ್ ಮಾಡಲಿಲ್ಲ ಅವರು. ಯದಿ ವಿದ್ಯಾತಿಥಿ ವಚನ ವೇದಸ್ಥೆ ಇತಿಹಾಸಾದಿ ಅವಿರೋಧೇನ ಯೋಜ್ಯ. ವೇದಗಳನ್ನು ಇತಿಹಾಸಾದಿ ಆದಿ ಶಬ್ದದಿಂದ ಪುರಾಣ, ಇತಿಹಾಸ ಪುರಾಣ ಮೊದಲಾದವುಗಳಿಗೆ ವಿರೋಧವಾಗದಂತೆ ಅರ್ಥ ಮಾಡಬೇಕೇ ಹೊರತು ವಿರೋಧ ಬಂದರೆ ಹೋಯ್ತು. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪ ಬ್ರಹ್ಮಯೇ ಇತ್ತಂತ ವಾಕ್ಯ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪ ಬ್ರಹ್ಮಯೇ. ಇತಿಹಾಸ ಪುರಾಣಗಳ ಸಹಕಾರದಿಂದ ವೇದಾರ್ಥವನ್ನು ಮಾಡಬೇಕು ಅಂತಲೇ ವಾಕ್ಯ ಇರೋದು. ಯದಿ ವಿದ್ಯಾತಿಥಿ ವಚನ ಇನ್ನೊಂದು ವಾಕ್ಯ ಇದೆ. ಪುರಾಣ ಭಾಳ ಲೈಟಾಗಿ ತೊಗೊಂಬಿಟ್ಟಿದ್ದಾರೆ ಅವರು. ತುಂಬ ಜನ ಪುರಾಣ ಅದೇನು ಪುರಾಣ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಪುರಾಣ ಎಷ್ಟು ದೊಡ್ಡದು ಅಂದರೆ, ಯದಿ ವಿದ್ಯಾ ಚತುರೋ ವೇದಾನ್ ಸಾಂಗೋಪನಿಷದಾನ್ ದ್ವಿಜಃ ಕೋಟ್ ಮಾಡಿ, ಯದಿ ವಿದ್ಯಾ ಅಷ್ಟೇ ಕೋಟ್ ಮಾಡಿದ್ದಾರೆ, ಬೇರೆ ಕಡೆ ಫುಲ್ ಕೋಟ್ ಮಾಡಿದ್ದಾರೆ. ಯದಿ ವಿದ್ಯಾ ಚತುರೋ ವೇದಾನ್ ಸಾಂಗೋಪನಿಷದಾನ್ ದ್ವಿಜಃ, ಎಲ್ಲ ನಾಲ್ಕು ವೇದ ಓದಿ, ಉಪನಿಷತ್ತು ವೇದಾಂಗ ಎಲ್ಲ ಓದಿದ್ರು ಕೂಡ, ನಚೇತ್ ಪುರಾಣಂ ಸಂವಿದ್ಯಾತ್, ಪುರಾಣ ಜ್ಞಾನ ಇಲ್ಲ ಅಂದರೆ ನೈವ ಸಸ್ಯಾತ್ ವೇಚ ಅವನು ಪಂಡಿತ ಅಲ್ಲ ಅಂತ ತಿಳ್ಕೊಂಬಿಡಿ ಅಂತ ಹೇಳಿ. ಪುರಾಣದ ಬಗ್ಗೆ ಜ್ಞಾನ ಇಲ್ಲ ಅಂದರೆ ಅವನು ಪಂಡಿತನೇ ಅಲ್ಲ. ಇಷ್ಟು ಹೇಳಿದ್ರು ಕೂಡ ಪುರಾಣ ಓದೋರು ಭಾರಿ ಕಡಿಮೆ. ಸುಧಾದಿ ಗ್ರಂಥ ಓದಾಗ ಏನು ಓದೋದಿಲ್ಲ, ನಾನು ಓದೋದೇ ಇಲ್ಲ, ಬಹಳ ತಪ್ಪು. ಇಷ್ಟು ಒತ್ತಿ ಹೇಳಿದ್ದಾರೆ ಅದನ್ನು, ಓದ್ದು ಹೋದ್ರೆ ಪಂಡಿತರಾಗೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಆ ದೃಷ್ಟಿಯಿಂದ ಅದು ದೊಡ್ಡ ಲ್ಯಾಪ್ಸ್ ಅದು. ಅದರಿಂದಾಗಿ ಏನಾಗುತ್ತೆ, ಪುರಾಣ ಒಪ್ಪಬೇಕು ಅಂತ ಹೇಳ್ತಾರೆ, ಜೊತೆಗೆ ಭಾರತ ಪುರಾಣ ಭಾರತ ರಾಮಾಯಣಗಳು ಏನವೆಲ್ಲ ಇತಿಹಾಸಗಳು, ಭಾಗವತಾದಿಗಳೇನವು ಪುರಾಣಗಳು, ಎಲ್ಲ ತಗೊಳ್ಳೇಬೇಕು. ಇವತ್ತು ಓದೋ ಅಭ್ಯಾಸನೇ ಬಿಟ್ಟು ಹೋಗ್ಬಿಟ್ಟಿದೆ. ಮಹಾಭಾರತ ರಾಮಾಯಣಗಳನ್ನು ಓದೋದೇ ಇಲ್ಲ, ಅದರಿಂದಾಗಿನೆ ಪುರಾಣಗಳನ್ನು ಇನ್ನೂ ಓದೋದಿಲ್ಲ. ಅದರಿಂದ ಏನಾಯ್ತು, ಜ್ಞಾನ ವಿಸ್ತಾರ ಆಗೋದೇ ಇಲ್ಲ, ಲಿಮಿಟೆಡ್ ಜ್ಞಾನದಲ್ಲಿರ್ತಾರೆ. ಎಲ್ಲ ಓದಬೇಕು ಶಾಸ್ತ್ರನ, ಹೆಚ್ಚೆಚ್ಚು ಗಮನ ಟೆಕ್ಸ್ಟ್ನಲ್ಲಿ ಸಿಲೆಬಸ್ ಎಲ್ಲ ಓದಬೇಕು, ಕೆಲವನ್ನು ಹೆಚ್ಚು ಓದಬೇಕು, ಅದು ತಪ್ಪಲ್ಲ. ಕೆಲವು ಓದ್ದೇನೆ ಹೋಗಿಬಿಟ್ರೆ ಫೇಲ್ ಆಗಿಬಿಡ್ತಾನೆ. ಆದ್ದರಿಂದ ಎಲ್ಲ ಶಾಸ್ತ್ರ ಓದಿ ಒಂದರೆ ಸ್ಪೆಷಲೈಸೇಷನ್ ಮಾಡಿಕೊಂಡ್ರೆ ತಪ್ಪಲ್ಲ. ಇವ್ರು ಕೆಲವು ಓದೋದಿಲ್ಲ, ಪುರಾಣಗಳ ಬಗ್ಗೆ ಏನೇನೋ ಜ್ಞಾನ ಇರೋದಿಲ್ಲ. ಭಾಗವತ ಪುರಾಣ ಕೂಡ ಓದಿರೋದಿಲ್ಲ. ಎಷ್ಟೋದ್ರೆ ಭಾಗವತ ಪುರಾಣನ ಓದ್ದೇನೆ ಉಪನ್ಯಾಸಕ್ಕೆ ಹೋಗ್ಬಿಡ್ತಾರೆ, ಯಾರೋ ಕೇಳಿದ್ರೆ ಸ್ತೋತ್ರಗಳು ಪ್ರಶ್ನೆ ಕೇಳ್ತಾರೆ, ಬಂದಿತ್ತಾಗ್ಬಿಡುತ್ತೆ ಅವ್ರಿಗೆ. ಯಾಕೆ ಫಸ್ಟ್ ಟೈಮ್ ಓದಿರ್ತಾರೆ, ಅವ್ರು ಎಷ್ಟೋದ್ರೆ ಕೇಳಿಬಿಟ್ಟಿರ್ತಾರೆ ಆಗ್ಲೇ. ಅದಕ್ಕೆ ಏನಾಗಿರಬೇಕು, ಫೀಲ್ಡ್ ಅದು, ಆ ಫೀಲ್ಡಲ್ಲಿ ಏನೇ ಏನು ಮಾಡಿರ್ಬೇಕು ಅವರು ಓದ್ಕೊಂಡು ಹೋಗಿ ಬರಬೇಕು, ಇಲ್ಲವರು ಸಾಧ್ಯನೇ ಇಲ್ಲ. ವೇದಸ್ಥೆ ಇತಿಹಾಸಾದಿ ಅವಿರೋಧೇನ ಯೋಜ್ಯ ಯದಿ ವಿದ್ಯಾತಿಥಿ ವಚನಾತ್ ಅನಿರ್ಣಯಾಚ್ಚ ಇಂದ್ರಾದಿ ಶಂಕಯ ಅನ್ಯಥಾ. ನೀವೇನಾದರೂ ಪುರಾಣ ಓದದೆ, ಇತಿಹಾಸಗಳನ್ನು ಓದದೆ, ವೇದ ಓದಲಿಕ್ಕೆ ಹೋದರೆ ಕನ್ಫ್ಯೂಷನ್ ಬರುತ್ತೆ. ಅನಿರ್ಣಯಾಚ್ಚ ಇಂದ್ರಾದಿ ಶಂಕಯ ಅನ್ಯಥಾ, ಇದೇನು ಸುಮ್ಮನೆ ಋಗ್ವೇದ ಓದಿ ನೀವೀಗ, ಕನ್ಫ್ಯೂಷನ್ ಅಂದರೆ ಅಷ್ಟು ಕನ್ಫ್ಯೂಷನ್ ಆಗುತ್ತೆ. ಶುರುವಾಗದೆ ಅಗ್ನಿ ಸೂಕ್ತ, ವಿಷ್ಣು ಸೂಕ್ತ ಇಲ್ಲ ಮೊದಲಿಗೆ ಏನಿದೆ ಇಲ್ಲಿ, ಅಗ್ನಿ ಸೂಕ್ತ ಇದೆ. ಅತಿ ಹೆಚ್ಚು ಸೂಕ್ತ ಇರೋದು ಇಂದ್ರದೇವರ ಮೇಲೆ, ಇವತ್ತು ಸಿಕ್ಕಿರೋ ವೇದದೊಳಗೆ ಋಗ್ವೇದದೊಳಗೆ ಅಂದ್ರೆ ಇಂದ್ರನ ಮೇಲೆ, ಅಗ್ನಿ ಮೇಲೆ, ಎಲ್ಲ ಒಬ್ಬ ದೇವತೆ ಮೇಲೆ ಸ್ತೋತ್ರಗಳು ಸಿಗುತ್ತೆ. ಫುಲ್ ಆಫ್ ಕನ್ಫ್ಯೂಷನ್, ಹೇಗೆ ಅರ್ಥ ಆಗುತ್ತೆ ಇದೆಲ್ಲ ಓದ್ದಾಗ ಕರೆಕ್ಟಾಗಿ ಅರ್ಥ ಆಗುತ್ತೆ, ಇದರ ಅರ್ಥನೇ ಆಗೋದಿಲ್ಲ. ಅತ್ರ ತತ್ರಾಪಿ ಇಷ್ಟ ಸಿದ್ಧಿ ನಾಮ ವೈಶೇಷ್ಯಾತ್ ಅಥೋ ಭಗವತ್ ಉತ್ಕರ್ಷ ಏವ ಸರ್ವಾಗಮಾನಾಂ ಮಹಾತಾತ್ಪರ್ಯಂ. ಹಾಗೊಂದು ಪ್ರಶ್ನೆ ಹಾಕ್ಕೊಂಡು, ಓ ಒಂದು ಕೆಲಸ ಆಯಿತು ನಮಗೆ, ನೀವು ಇಂದ್ರಾದಿಗಳ ಬಗ್ಗೆ ಹೇಳಿದ್ದಾರೆ ಅಗ್ನಿ ಅಂತ ಹೇಳಿದಿರಲ್ಲ, ನಮಗೆ ಅನುಕೂಲ ಆಯ್ತಲ್ಲ ಅಂತ ಕೇಳಿದರೆ ನಿಮಗೆ ಅನುಕೂಲ ಆಗೋದಿಲ್ಲ. ನಾಮ ವೈಶೇಷ್ಯಾತ್, ಎಲ್ಲ ನಾಮಗಳು ಯಾರನ್ನು ಹೇಳೋದು, ವಿಷ್ಣುವನ್ನೇ. ಅಗ್ನಿಮೇಳೆ ಅಂತ ಶುರುವಾಗಿದ್ದರು ಕೂಡ ಯಾರು ಸ್ತೋತ್ರ ಅದು, ವಿಷ್ಣು ಸ್ತೋತ್ರ ಅದು. ಯಾಕೆ ಎಲ್ಲ ಹೆಸರುಗಳು ಯಾರಿಗಿದೆ, ವಿಷ್ಣುವಿಗಿದೆ. ಆದರೆ ಇನ್ನು ಯಾರಿಗೂ ಏನಿಲ್ಲ, ಸರಿ ಅರ್ಥ ಮಾಡ್ಕೋಬೇಕು. ಎಲ್ಲ ದೇವತೆಗಳ ಹೆಸರು ಕೂಡ ವಿಷ್ಣುವಿಗಿದೆ, ಆದರೆ ವಿಷ್ಣುವಿನ ಯಾವ ಹೆಸರು ಬೇರೆಯವರಿಗಿಲ್ಲ. ಅರ್ಥ ಆಯ್ತಾ, ಬೇರೆ ವಿಷ್ಣುವಿನ ಹೆಸರನ್ನು ಯಾವ ದೇವತೆ ಹೆಸರು ಕೊಟ್ಟು ವಿಷ್ಣು ಪರ ಅರ್ಥ ಮಾಡಿಬಿಡ್ಬೋದು. ಈಗ ಅಗ್ನಿ ಅಂತಿದೆ, ಅಗ್ನಿಗೆ ಅಗ್ನಿ ಅಂತ ಹೆಸರಿದೆ ಅಲ್ಲ, ಅದು ಕೂಡ ಯಾರ ಹೆಸರು ಮೊದಲು, ಗೊತ್ತಾಯ್ತಾ. ಅಗ್ನಿಗೆ ಅರ್ಥ ಆಗುತ್ತೆ, ಅಗ್ನಿ ಪರ ಆಗುತ್ತೆ, ವಿಷ್ಣು ಪರ ಆಗುತ್ತೆ. ಮುಖ್ಯವಾಗಿ ಯಾರ ಪರ ಆಗೋದು, ವಿಷ್ಣು ಪರ. ಅಗ್ನಿಗೆ ಆಗೋದು ಆಮೇಲೆ, ಅಂದರೆ ಉಳಿದು ಯಾರಿಗೂ ಸ್ವಂತ ಹೆಸರು ಅಂತ ಯಾರಿಗೂ ಇಲ್ಲೇ ಇಲ್ಲ. ಎಲ್ಲ ಸ್ವಂತ ಹೆಸರು ಆಗಿರೋದು ಯಾರಿಗೆ, ವಿಷ್ಣುವಿಗೆ ಒಂದೇನೆ. ಅದು ಯಾರು ಸರ್ವೋತ್ತಮ, ಈಗ ವಿಷ್ಣುವೇ ಸರ್ವೋತ್ತಮ. ಇವೆಲ್ಲ ವಾಕ್ಯ ಅರ್ಥ ಮಾಡಿ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಬಂದು, ಅದಕ್ಕೆ ಬ್ರಹ್ಮಸೂತ್ರಗಳ ಮೊದಲ ಅಧ್ಯಾಯ ಪೂರ್ತಿ ಅದೇನೆ, ಸಮನ್ವಯ ಅಧ್ಯಾಯ ಅಂತ ಕರೀತಾರೆ. ಎಲ್ಲ ಶಬ್ದಗಳು ಯಾರನ್ನು ಹೇಳೋದು, ವಿಷ್ಣುವನ್ನೇ. ಏನು ಲೋಕ ವ್ಯವಹಾರ, ಲೋಕ ವ್ಯವಹಾರ ಏನಾಗಿದೆ ಯಾವಾಗಲೂ ಸೀಮಿತವಾಗಿರುತ್ತೆ. ಲೋಕ ವ್ಯವಹಾರ ಬಹಳ ಮಿನಿಮಮ್ ಅದು, ಶಾಸ್ತ್ರ ವ್ಯವಹಾರ ವೈಡ್ ಆಗಿರುತ್ತೆ. ಇಂಥದಕ್ಕೆಲ್ಲ ಯಾವ ವ್ಯವಹಾರ ತಗೋಬೇಕು ಯಾವಾಗಲೂ, ನಾವು ಓದ್ತಿರೋದು ಲೌಕಿಕ ಅಲ್ಲ, ಯಾವ್ದು ಓದ್ತಿರೋದು ನಾವು ಶಾಸ್ತ್ರ. ಶಾಸ್ತ್ರ ಓದ್ಬೇಕಾದ್ರೆ ಏನು ತಗೋಬೇಕು ಯಾವಾಗಲೂ, ಶಾಸ್ತ್ರದ ವ್ಯವಹಾರ ತಗೋಬೇಕು, ಲೋಕದ ವ್ಯವಹಾರ ತಗೊಳಕ್ ಹೋಗ್ಬಾರ್ದು. ಅರ್ಥ ಆಯ್ತಾ, ಯಾವುದೇ ಒಂದು ಫೀಲ್ಡಲ್ಲಿ ನಾವು ಎಲ್ಲಿ ಉಪಯೋಗಿಸ್ತೇವೆ, ಎಮರ್ಜೆನ್ಸಿ ಅನ್ನೋ ಪದ ಈಗ ಎಮರ್ಜೆನ್ಸಿ ಅಂತೇಳಿ ಪೊಲಿಟಿಕಲಿ ಉಪಯೋಗಿಸ್ತಾರೆ, ಅವಾಗೇನರ್ಥ, ಅದು ಪೊಲಿಟಿಕಲ್ ಎಮರ್ಜೆನ್ಸಿ. ಹಾಸ್ಪಿಟಲ್ ಎಮರ್ಜೆನ್ಸಿ ವಾರ್ಡ್ ಅಂತ ಇರುತ್ತೆ, ಅದೇನದು, ಆ ಎಮರ್ಜೆನ್ಸಿ ಬೇರೆ. ಅದು ಎಮರ್ಜೆನ್ಸಿ ಒಂದೇ ಪದನೇ, ಆಯಾ ಸಮಯದಲ್ಲಿ ಬೇರೆ ಬೇರೆ ಅರ್ಥ ಕೊಡೋದು, ಗೊತ್ತಾಯ್ತಾ. ಆದ್ದರಿಂದ ಇಲ್ಲಿರ್ತಕ್ಕಂಥ ವೇದದ ಅರ್ಥ ಹೇಳಬೇಕಾದ್ರೆ ಪುರಾಣ ಪ್ರಪಂಚ, ಶಾಸ್ತ್ರ ಪ್ರಪಂಚ ಅಂತ, ಅದರ ಹೆಲ್ಪ್ ತೊಗೋಬೇಕು ಅಂತ. ಕಥೆ ಕಾದಂಬರಿ ಹೆಲ್ಪ್ ತೊಗೊಳ್ಬಾರ್ದು, ಬರೀ ಮಹಾಕಾವ್ಯಗಳ ಹೆಲ್ಪ್ ತೊಗೊಳ್ಬಾರ್ದು, ಅದು ಶಾಸ್ತ್ರನೇ ತೊಗೋಬೇಕಂತ, ಇದು ನಿಯಮ. ಅದನ್ನು ಬಿಟ್ಬಿಟ್ಟು ಯಾವುದೋ ಮಾಡ್ಕೊಂಡ್ರೆ, ಅಗ್ನಿ ಫಸ್ಟ್ ಜಡ, ಆಮೇಲೆ ಅಗ್ನಿ ದೇವರು, ಒಳಗೆ ವಾಯುದೇವರು, ಆಮೇಲೆ ನಾರಾಯಣ. ಇದು ಎಲ್ಲ ಕಾಲಕ್ಕೂ ಕಾಮನ ತಗೋಬೇಕು. ನಾಮ ವೈಶೇಷ್ಯ, ಪರಮಾತ್ಮನ ವಿಶೇಷ ನಾಮ ಅಷ್ಟೇ ಅದು. ಅಥೋ ಭಗವದ್ ಉತ್ಕರ್ಷ ಇವ ಸರ್ವಾಗಮಾನಾಂ ಮಹಾತಾತ್ಪರ್ಯಂ. ಆಚಾರ್ಯ ಹೇಳೋ ವಾಕ್ಯ ನೋಡಿ, ಅಥೋ ಭಗವದ್ ಉತ್ಕರ್ಷ ಇವ ಸರ್ವಾಗಮಾನಾಂ ಮಹಾತಾತ್ಪರ್ಯಂ. ಬರೀ ವೇದ ಅಷ್ಟೇ ಅಲ್ಲ, ಇತಿಹಾಸ ಅಷ್ಟೇ ಅಲ್ಲ, ಪುರಾಣ ಅಷ್ಟೇ ಅಲ್ಲ, ಸ್ಮೃತಿಗಳಷ್ಟೇ ಅಲ್ಲ, ಎಲ್ಲ ಶಾಸ್ತ್ರಗಳಿಗೂ ಮಹಾತಾತ್ಪರ್ಯ ಯಾವುದರಲ್ಲಿದೆ, ವಿಷ್ಣು ಸರ್ವೋತ್ತಮತ್ವದಲ್ಲೇ ಇದೆ. ತಾತ್ಪರ್ಯ ಬೇರೆ, ಮಹಾತಾತ್ಪರ್ಯ ಬೇರೆ. ಮಹಾತಾತ್ಪರ್ಯ ಅಂದ್ರೇನು, ಎಸೆನ್ಸ್ ಅದು. ಮಹಾತಾತ್ಪರ್ಯ ಅಂದ್ರೇನು, ಅದಕ್ಕಿಂತ ಹೆಚ್ಚು ದೊಡ್ಡ ಎಸೆನ್ಸ್. ಅರ್ಥ ಆಯ್ತಾ, ಅದಕ್ಕಿಂತ ದೊಡ್ಡದಾಗಿರೋದು ಮಹಾತಾತ್ಪರ್ಯ ಅಂತ. ಒಂದು ಬಸ್ ಇದೆಯಪ್ಪ, ಈಗ ಮೈಸೂರಿಗೆ ಹೋಗೋ ಬಸ್ ಇದೆ, ಅದು ಮಧ್ಯೆ ಚನ್ನಪಟ್ಟಣದಲ್ಲಿ ನಿಂತುಬಿಡುತ್ತೆ, ಯಾತಕ್ಕೂ ನಿಲ್ಲುತ್ತೆ, ಸ್ಟಾಪ್ ಇದೆ. ಬಟ್ ಅದು ಚನ್ನಪಟ್ಟಣ ಬಸ್ ಅಲ್ಲ, ಏನಂತಾರೆ ಅದಕ್ಕೆ, ಮೈಸೂರು ಬಸ್ ಅಂತ. ನನಗೆ ಚನ್ನಪಟ್ಟಣದಲ್ಲಿ ನಿಂತರೂ ಕೂಡ ಯಾವ ಬಸ್ ಅದು, ಮೈಸೂರು ಬಸ್, ಇನ್ನೊಂದು ಚನ್ನಪಟ್ಟದ ಬಸ್ಸೇ ಇದೆ, ಅದೇನು ಮಾಡುತ್ತದ? ಚನ್ನಪಟ್ಟಕ್ಕೆ ನಿಂತು ಬಿಡ, ಮುಂದಕ್ಕೆ ಹೋಗೋದೇ ಇಲ್ಲ. ಇವತ್ತು ಎಲ್ಲ ಶಬ್ದಗಳು ಫಸ್ಟ್ ಎಂಡ್ ಆಗೋದೆಲ್ಲಿ? ಇಷ್ಟು ಮಧ್ಯ ಮಧ್ಯ ಎಲ್ಲೆಲ್ಲ ಹೇಳ್ಬೋದು, ಮಹಾತಾತ್ಪರ್ಯ ಅಲ್ಲ ಅದು. ಬರೀ ಸ್ಟಾಪ್ ಅಷ್ಟೇ, ಸ್ಟಾಪ್ ಬೇರೆ, ಹಾಲ್ಟ್ ಬೇರೆ, ಆಮೇಲೆ ಕ್ಲೋಸ್ ಬೇರೆ. ಏನಾಗುತ್ತೆ, ಕ್ಲೋಸ್ ಆಗೋದಿಲ್ಲ ಶಬ್ದಗಳೆಲ್ಲ, ವಿಷ್ಣುವಿನ ಹೆಸರು ಅಲ್ಲಿ ಕ್ಲೋಸ್, ಮುಂದೆ ಹೋಗೋದಿಲ್ಲ. ಇನ್ನು ಶೆಡ್ಗೆ ಹೋಗೋ ತಾಪಸ್ ಹೋಗಿ ಅಂತ ಕಳಿಸ್ತಾರಲ್ಲ, ಹಾಗೆ ಲಾಸ್ಟ್ ಸ್ಟಾಪ್ ಇದೆ. ವಿಷ್ಣು ಹೇಳಿದ ಮುಂದೆ ಹೋಗೋ ಪ್ರಶ್ನೆ ಇಲ್ಲ, ಕ್ಲೋಸ್. ಅದಕ್ಕಿಂತ ಮುಂಚೆ ಇನ್ನೊಬ್ಬರು ಹೇಳ್ತಾ ಹೇಳ್ತಾ ಮುಂದೆ ಹೋಗ್ತಾನೆ ಇರುತ್ತೆ, ನಿಲ್ಲೋದಿಲ್ಲ ಅದು, ಮುಂದೆ ಹೋಗ್ತಾನೆ ಇರುತ್ತೆ. ದೇವರಿಗೆ ಕೊನೆಗೆ ಅಲ್ಲಿ ಎಂಡ್ ಆಗುತ್ತೆ. ಇವತ್ತು ನದಿ ಹರಿತಾನೆ ಹೋಗುತ್ತೆ, ಎಲ್ಲೆಲ್ಲಿ ರೌಂಡ್ ಹಾಕಿದ್ರು ಕೂಡ ಕೊನೆಗೆ ಎಲ್ಲಿ ಸೇರಬೇಕದು? ಸಮುದ್ರ ಸೇರಿದ ಮೇಲೆ ಸ್ಟಾಪ್, ಅಲ್ಲಿವರೆಗೂ ಹೋಗ್ತಾನೆ ಇರಬೇಕು. ಎಲ್ಲ ಶಬ್ದಗಳ ಗುರಿ ಅಷ್ಟೇನೆ. ವೇದಷ್ಟೇ ಇತಿಹಾಸ ಅಲ್ಲಿದೆ, ತುಂಬ ಇನ್ನೂ ತುಂಬ ಹೇಳ್ತಾರೆ. ನಾಡನ್ನು ಕಂಟಿನ್ಯೂ ಮಾಡೋಣ, ಇನ್ನೂ ತುಂಬ ಬಿಡಿಸ್ತಾರೆ, ಅದೆಲ್ಲ ವಿಷಯಗಳನ್ನು ಗಟ್ಟಿ ಮಾಡ್ತಾರೆ. ಅದಕ್ಕೆ ಆಚಾರ್ಯ ಭಾಷ್ಯ ತಾತ್ಪರ್ಯಗಳು ಅಂದರೆ ಅವರು ಅವತಾರ ಮಾಡಿದ್ದೇ ಅದಕ್ಕೆ. ಯಾತಕ್ಕೆ ಬಂದು ಹೇಳಿ ಅವತಾರ ಮಾಡಿದ್ದವರು ಸರ್ವಶಾಸ್ತ್ರಗಳನ್ನು ಕೂಡ ನಿರ್ಣಯ ಮಾಡಲಿಕ್ಕೆ ಅವತಾರ ಮಾಡಿದ್ದರಿಂದ ಯಾವುದನ್ನು ವೇಗ ಬಿಡೋದಿಲ್ಲ. ಓಂ ಜನ್ಮಾದ್ಯಸ್ಯ ಯಥೋನ್ವಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ.